హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరంగాయ మధ్వదుగ్ధబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశారిన ఇష్టదాం కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వవారిజాసక్తమానసాన్ విశ్వప్రియగురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథోబింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. ఓం జన్మాజ్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాది కవయే ముహ్యంతియం సూరయః. తేజోవారి మృదాం యథా విరిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః. హరిః ఓం. ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಶೌನಕಾದಿ ಮಹರ್ಷಿಗಳೆಲ್ಲ. ಅಯ್ಯ, ಈ ಕಲಿಯುಗದಲ್ಲಿ ಇದ್ದುಕೊಂಡರೂ ಆ ಕಲಿಯುಗದ ಪ್ರಭಾವದಿಂದ ಪಾರಾಗುವಂಥ ಉಪಾಯ ಯಾವುದು? ಭಗವಂತನ ಪೂರ್ಣಾನುಗ್ರಹ ಪಡೆಯಲಿಕ್ಕೆ ಯಾವುದು ಸಾಧನ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಸುತಾಚಾರ್ಯರು. ಅಯ್ಯ, ನೀವೇನು ಪ್ರಶ್ನೆ ಮಾಡಿದ್ದೀರಿ, ಆ ಪ್ರಶ್ನೆ ಬಹಳ ಒಳ್ಳೆ ವಿಶೇಷವಾಗಿರತಕ್ಕಂಥ ಪ್ರಶ್ನೆ. ಏನ ಆತ್ಮ ಆಶು ಪ್ರಸೀದತಿ, ಯಾವುದರಿಂದ ಒಳಗಿರತಕ್ಕಂಥ ಬಿಂಬಮೂರ್ತಿ ಬೇಗ ಅನುಗ್ರಹ ಮಾಡುತ್ತಾನೋ ಅದನ್ನು ತಿಳಿಸಿ ಅಂತ ಕೇಳಿದ್ದೀರಿ. ಆದ್ದರಿಂದ ಹೇಳ್ತಾ ಬರ್ತೇನೆ. ಭಗವಂತನ ಪಾದಾರವಿಂದವನ್ನು ಚಿಂತನೆ ಮಾಡುವುದೇ ಈ ಕಲಿಯುಗದಲ್ಲಿ ನಮಗೆ ಪ್ರಧಾನ ಉಪಾಯ. ಅಲ್ಲಿ ಅವರು ವಿಶೇಷವಾಗಿರತಕ್ಕಂಥ ಭಗವಂತನ ವಿಷಯಗಳನ್ನು ತಿಳಿಸಲಿಕ್ಕೆ ಹೊರಡತ ತಾವು ಯಾರಿಂದಾದರೆ ಭಾಗವತವನ್ನು ಕೇಳಿದ್ದಾರೋ ಅಂಥ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೊರಡುತ್ತಾ ಇದ್ದಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ವೇದವ್ಯಾಸರು ಶುಕಾಚಾರ್ಯರನ್ನ ಮಗ ಹೇ ಪುತ್ರ ಅಂತ ಕರೆದರಂತೆ. ಸಂದರ್ಭ ಏನಿತ್ತು? ವಿಷ್ಣು ಪುರಾಣದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ಪ್ರಸಂಗದ ಕುರಿತು ಹೇಳೋದು ಏನು ಅಂದರೆ, ಶುಕಾಚಾರ್ಯರು ಹಣ್ಣು ಹೂವು ತರಲಿಕ್ಕೆ ವನಕ್ಕೆ ಹೋಗ್ತಾ ಇದ್ರು. ಅವರು ಜ್ಞಾನ ಮಾರ್ಗ ಬಿಟ್ಟು ಕರ್ಮದಲ್ಲೇ ತೊಡಗಿದ್ದನ್ನು ನೋಡಿ ವೇದವ್ಯಾಸ ದೇವರು ಅಯ್ಯೋ ಮಗನೇ ಅಂತ ಕರೆದ್ರಂತೆ. ಆವಾಗ ಪುತ್ರ ಅಂತ ಕರೆದದ್ದಕ್ಕೆ ಅವರು ಮಾತ್ರ ಅಲ್ಲದೆ ಇಡೀ ಗಿಡಬಳ್ಳಿಗಳೆಲ್ಲ ಉತ್ತರ ಕೊಟ್ಟು, ಯಾಕೆ ಎಲ್ಲ ಕಡೆ ಅವರಿರೋದರಿಂದ. ಆದರೆ ಈ ಕಥಾ ಅದು ಹೇಗೆ ಬಂತೋ ಗೊತ್ತಿಲ್ಲ, ಸರಿಯಲ್ಲ. ಯಾಕೆ? ಕರ್ಮ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೇ ಇರತಕ್ಕಂಥ ವ್ಯಕ್ತಿಗಳಲ್ಲ ಯಾರು ಶುಕಾಚಾರ್ಯರು. ಅವರ ಸ್ಥಿತಿ ಅಂಥದ್ದು ಅಂದರೆ ಒಳಗೆ ಭಗವಂತನ ದರ್ಶನ ಮಾಡಿದವರು, ಅಪರೋಕ್ಷ ಜ್ಞಾನಿಗಳವರು. ಅಂಥವರಿಗೆ ಏನು ಮಾಡಬೇಕು ಗೊತ್ತಿಲ್ಲವ? ಯದ್ಯಪಿ ನಡೆದದ್ದೇನು, ಅವರು ಹೃದಯದಲ್ಲೇ ಭಗವಂತನ ಮೂರ್ತಿಯನ್ನು ದರ್ಶನ ಮಾಡ್ತಾ ಇದ್ರು. ಅವರು ಅಹಂಕಾರ ತತ್ವಾಭಿಮಾನಿಗಳು. ತಮ್ಮ ತತ್ವ ಎಷ್ಟರ ಪರ್ಯಂತ ವ್ಯಾಪ್ತವಾಗಿದೆ ಅಷ್ಟರ ಪರ್ಯಂತ ಆ ಭಗವಂತನ ಚಿತ್ರ ವಿಚಿತ್ರವಾದ ರೂಪಗಳ ದರ್ಶನ ಮಾಡಬೇಕು ಅಂತ ಇಚ್ಛೆಯಿಂದ ತಾವು ಹೊರಡ್ತಾ ಇದ್ದಾರೆ ಹೊರಕ್ಕೆ. ಯದ್ಯಪಿ ಭಗವಂತ ಒಳಗೂ ದರ್ಶನ ಮಾಡ್ತಾ ಇದ್ದಾರೆ, ಅವರು ಎದುರಿಗೆ ವೇದವ್ಯಾಸ ರೂಪದಿಂದ ದರ್ಶನ ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ವಿಶೇಷವಾದ ಅಹಂಕಾರ ತತ್ವ ನಿಯಾಮಕ ಭಗವದ್ ರೂಪಗಳೇನಿವೆ ಚಿತ್ರ ವಿಚಿತ್ರವಾಗಿ ಸರ್ವತ್ರ ವ್ಯಾಪ್ತವಾದ್ದು, ಅದನ್ನು ನೋಡಬೇಕು ಅಂತ ಆಸೆ ಆಗಿ ಹೋಗ್ತಾ ಇದ್ದಾರೆ. ಹೋಗತಾ ಇದ್ದರೆ ಅದು ಹೋಗಬೇಡ ಅಂತ ಕರೆದದ್ದಲ್ಲ ವೇದವ್ಯಾಸರು, ಯಾಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇರೋದೇ ವೇದವ್ಯಾಸರು. ಮತ್ತೆ ಪುತ್ರ ಅಂತ ಕರೆದರು. ಯಾಕೆ ಕರೆದರು ಅಂದರೆ ಅದಕ್ಕೆ ಹೇಳ್ತಾರೆ, ತಾವು ವಿಶೇಷವಾಗಿ ಭಾಗವತವನ್ನು ರಚನೆ ಮಾಡಿ ಇವರಿಗೆ ಉಪದೇಶ ಕೊಟ್ಟಿದ್ದಾರೆ, ಇವರ ಮೂಲಕ ಜಗತ್ತಿಗೆ ಬರಬೇಕಾಗಿದೆ. ಆದರೆ ಜಗತ್ತು ಇವರನ್ನು ಸಾಮಾನ್ಯ ಒಬ್ಬ ಯಾರೋ ಋಷಿಯೋ ಮುನಿಯೋ ಅಂತ ತಿಳ್ಕೋಬಾರದು, ಇಂಥ ರುದ್ರದೇವರ ಅವತಾರ ಅಂತ ಗೊತ್ತಾಗಬೇಕು ಜಗತ್ತಿಗೆ ಎಂಬುದು ವೇದವ್ಯಾಸರ ಮನಸ್ಸಲ್ಲಿತ್ತು. ಅದು ರುದ್ರದೇವರಿಗೆ ಗೊತ್ತಾಯಿತು ಶುಕಾಚಾರ್ಯರಿಗೆ. ಪುತ್ರ ಅಂದ ಕೂಡಲೇ ಓಹೋ ವೇದವ್ಯಾಸರ ಸಂಕಲ್ಪ ಇದು. ಅದಕ್ಕೆ ಅವರು ಪುತ್ರ ಅಂತ ಹೇಳಿದಾಗ ಕರೆದಾಗ ಅವರೊಬ್ಬರೇ ಹಾ ಅಂತ ಉತ್ತರ ಕೊಡುವುದಾಗಿತ್ತು, ಆದರೆ ಗಿಡಬಳ್ಳಿಗಳೆಲ್ಲ ಉತ್ತರ ಕೊಟ್ಟವು ಅಂದರೆ ಅಲ್ಲಲ್ಲಿರತಕ್ಕ ತಮ್ಮ ರೂಪದಿಂದ ಉತ್ತರ ಕೊಟ್ಟರು ಅಂದರೆ ವೇದವ್ಯಾಸ ಅಂದರೆ ಸರ್ವಭೂತ ಹೃದಯ ಮುನಿಮಾಂತೋಸ್ಮಿ ಎಲ್ಲ ಕಡೆ ಇರತಕ್ಕಂಥ ಮುನಿಗಳಿವರು ಅಂತ ಜಗತ್ತಿಗೆ ಗೊತ್ತಾಯಿತು ಶುಕಾಚಾರ್ಯರು ಆ ಥರ ಉತ್ತರ ಕೊಟ್ಟದ್ದಕ್ಕೆ. ಅವ್ರು ಯಾಕೆ ಆ ಉತ್ತರ ಕೊಟ್ಟರು ಅಂದರೆ ವೇದವ್ಯಾಸರ ಸಂಕಲ್ಪ, ನೀನು ಯಾರು ಅಂತ ಜಗತ್ತಿಗೆ ಗೊತ್ತಾಗಬೇಕು. ಇಲ್ಲೇ ವಿಶೇಷ ಬರ್ತಾ ಇದೆ ಅಂದರೆ ಒಬ್ಬರ ಸ್ವರೂಪದ ಪರಿಚಯ, ಆ ಮಹಾತ್ಮರ ಸ್ವರೂಪದ ಪರಿಚಯದಿಂದ ಜಗತ್ತಿಗೆ ಅವರಲ್ಲಿ ವಿಶೇಷ ನಂಬಿಕೆ ವಿಶ್ವಾಸ ದೃಢ ಆಗ್ತದೆ. ಅಲ್ಲಿ ಋಷಿಮುನಿಗಳು ಅಂದರೆ ನಂಬಿಕೆ ಇರುತ್ತೆ, ಆದರೆ ಆ ಯೋಗ್ಯತೆ ಎಂಥದ್ದು ಅಂತ ತಿಳ್ಕೊಂಡಾಗ ಜಗತ್ತೆಲ್ಲ ತಲೆಬಾಗುತ್ತೆ. ಅದು ವೇದವ್ಯಾಸ ದೇವರ ಉದ್ದೇಶ ಆಗಿತ್ತು. ಹಾಂ, ಹೇಗೆ ಪ್ರವ್ರಜಂತಂ ಪರಿವ್ರಾಟ್ ಎಲ್ಲವನ್ನ ಬಿಟ್ಟು ಹೊರಡತಕ್ಕಂಥವ್ರು. ಅಷ್ಟೇ ಅಲ್ಲ, ಯಾವುದು ಅಂಟು ಇಲ್ಲದೆ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾರೆ, ಅಂದರೆ ಭಗವಂತನ ದರ್ಶನ ಆಗಿಬಿಟ್ಟಿದೆ, ಇನ್ನೇನು ಬೇಕಾಗಿಲ್ಲ. ಅಂಥ ಕಾಲಕ್ಕೆ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಅಜುಹಾವ, ವಿರಹದಿಂದ ಕೂಡಿಕೊಂಡು ಕಾತರರಾದಂತೆ ಅಯ್ಯೋ ಮಗನೇ ಅನ್ನುವಂತೆ ಕರೆದರು. ತನ್ಮಯತೆಯ ತರವೋಪಿ ನೇದುಹು ಸರ್ವಭೂತ ಹೃದಯಂ, ಎಲ್ಲ ಕಡೆ ಇವರೇ ತುಂಬಿದ್ದರಿಂದ ಅವರು ಅಂತ ಕರೆಯುವಾಗ ಎಲ್ಲ ಗಿಡಬಳ್ಳಿಗಳಿಂದಲೂ ಶಬ್ದ ಬಂತು. ಮುನಿಂ ಆನತೋಸ್ಮಿ ಅಂಥ ಮಹಾನುಭಾವರಿಗೆ ನಮಸ್ಕಾರ ಮಾಡ್ತಾ ಇದ್ದರು. ಯಾಕೆ ನಮಸ್ಕಾರ ಮಾಡಿದ್ದು? ಈಗ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ ಭಾಗವತ, ಅವರೇ ನುಡಿಸಬೇಕು. ಆ ನುಡಿಸಬೇಕಂದ್ರೆ ಎಲ್ಲಿದ್ದಾರೆ? ಗಿಡಬಳ್ಳಿಗಳಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ವ್ಯಾಪಿಸಿದವರು ನನ್ನಲ್ಲೂ ಇದ್ದಾರೆ, ಅವರೇ ನುಡಿಸಬೇಕು ಅಂತ. ಇನ್ನು ಅವರು ಮಾಡಿದಂಥ ಅಪರೂಪದ ಕೆಲಸವನ್ನು ನೆನೆಯುತ್ತಾರೆ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿತಿರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯ ಆಹ ಪುರಾಣ ಗುಹ್ಯಂ ತಂ ವ್ಯಾಸ ಸೂನುಮುಪಯಾಮಿ ಗುರುಂ ಮುನೀನಾಂ. ಇಂತಹದ್ದು ನೋಡಿ ಹೇಳ್ತಾರೆ, ಪುರಾಣ ಗುಹ್ಯಂ ಅಧ್ಯಾತ್ಮ ದೀಪಂ ಕರುಣಯ ಆಹ. ಜಗತ್ತೆಲ್ಲ ಕತ್ತಲಲ್ಲಿ ಒದ್ದಲಾಡುತ್ತಾ ಇದೆ, ಕತ್ತಲಲ್ಲಿ ಒದ್ದಾಡುತ್ತಾ ಇದೆ. ಅಂತಹ ಕತ್ತಲಿಗೆ ಬೇಕಾದ ದೀಪವನ್ನು ಇವರು ತೋರಿಕೊಟ್ರು. ಆ ದೀಪ ಎಲ್ಲಿತ್ತು ಅಂತ ಹೇಳ್ತಾರೆ ಪುರಾಣ ಗುಹ್ಯಂ. ಆ ದೀಪದ ಕುರಿತಾದ ಉಲ್ಲೇಖ, ಇಂಥ ದೀಪ ಇದೆ, ಈ ದೀಪದಿಂದಲೇ ಕತ್ತಲು ಹೋಗಲಿಕ್ಕೆ ಸಾಧ್ಯ. ಹೊರಗಿನ ಕತ್ತಲಲ್ಲ, ಒಳಗಿರುವ ಕತ್ತಲು. ದೊಡ್ಡ ವಿಚಾರವಿದು ಹೇಳ್ತಾ ಇದ್ದಾರೆ. ಜೀವನ ಹೃದಯದಲ್ಲಿರುವ ಕತ್ತಲು ಹೋಗಬೇಕಾದರೆ ಯಾವ ದೀಪದಿಂದ ಹೋಗುತ್ತೆ ಚರ್ಚೆ? ಇದು ಎಲ್ಲಿ? ಪುರಾಣದಲ್ಲಿ ಅದು ಪಬ್ಲಿಕ್ ಆಗಿ ಹೇಳಿಲ್ಲ, ಪುರಾಣಗಳಲ್ಲಿ ಗುಟ್ಟಾಗಿ ಹೇಳಿದ್ದಾರೆ. ಯಾರಿಗರ್ಥ ಆಗಬೇಕೋ, ಯಾರು ಯೋಗ್ಯರೋ ಅವರಿಗೆ ಮಾತ್ರ ಅರ್ಥ ಆಗಬೇಕು, ಆ ಥರ ಹೇಳಿದ್ದಾರೆ. ಅದಕ್ಕೆ ಪುರಾಣ ಗುಹ್ಯಂ. ಹೌದಾ, ಈ ಸಬ್ಜೆಕ್ಟ್ ಬಂದಿದೆಯಾ ಪುರಾಣದಲ್ಲಿ? ಏನು ದೀಪದ ಕುರಿತಾದ ಚರ್ಚೆ ಬಂದಿದೆಯಾ? ನಾ ಎಲ್ಲೂ ಎಲ್ಲಿ ಪ್ರವಚನದಲ್ಲಿ ಕೇಳಿಲ್ಲಲ್ಲ ನಾವು. ಅಂದರೆ ಹೇಳ್ತಾ ಇದ್ದಾರೆ, ಹೌದು, ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋಂಧಂ. ಯಾರಾದರೆ ಹೃದಯದಲ್ಲಿರತಕ್ಕಂಥ ಅಜ್ಞಾನವನ್ನು ಕಳ್ಕೋಬೇಕು ಅಂತ ಇದ್ದಾರೋ ಅಂಥವರಿಗಾಗಿ ಪುರಾಣಗಳಲ್ಲಿ ವೇದವ್ಯಾಸರೇ ಹೇಳಿದ್ದು. ಏನಂತ ಹೇಳಿದ್ದು? ಅಪ್ಪ, ನಿಮಗೆ ಬೇಕಾದಂಥ ದೀಪವಿದೆ. ಎಲ್ಲಿದೆ ಸ್ವಾಮಿ ಅಂತ ಹೇಳಿದ್ರು, ಅಧ್ಯಾತ್ಮ ದೀಪಂ. ಆತ್ಮ ಅಂದರೆ ಜೀವ, ಅಧಿ ಅಂದರೆ ಒಳಗೆ, ಅಧ್ಯಾತ್ಮ ಜೀವನೊಳಗೆ ಇರತಕ್ಕ ದೀಪ ಅಂದರು. ಅದಕ್ಕೆ ಪುರಾಣಗಳೆಲ್ಲ ಹೇಳ್ತಾ ಇವೆ, ನಿನ್ನೊಳಗೆ ದೀಪ ಇದೆ, ಆ ದೀಪವನ್ನು ನೀನು ಆಶ್ರಯಿಸು. ಅರ್ಥ ಆಗಲಿಲ್ಲ, ನಮ್ಮೊಳಗೆ ದೀಪ ಇಲ್ಲದೆ. ಅದಕ್ಕೆ ಹೇಳ್ತಾರೆ ಅಧ್ಯಾತ್ಮ ದೀಪಂ ಅಂದರೆ ಯಾವುದದು? ಅದಕ್ಕೆ ಹೇಳ್ತಾ ಇದ್ದಾರೆ, ಪುರಾಣ ಗುಹ್ಯಂ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ. ಎಲ್ಲ ಶ್ರುತಿಗಳು ಪುರಾಣಗಳ ಸಾರ ಏನದು ಅಂದರೆ ಒಂದನ್ನ ಕುರಿತೇ ಹೇಳ್ತಾ ಇವೆ. ಇಡೀ ಪುರಾಣಗಳು, ಇಡೀ ಶ್ರುತಿಗಳು, ವೇದಗಳು ಎಲ್ಲವೂ ಸೇರಿ ಒಂದನ್ನ ಕುರಿತು ಹೇಳ್ತಾ ಇದೆಯೋ ಅಂಥ ದೀಪ ಯಾವುದದು ಅಂದರೆ ಹೇಳ್ತಾರೆ, ಅವಾಗ ವೇದಕ್ಕೆ ಹೋಗಬೇಕು, ವೇದ ಏನು ಹೇಳಿದು ನೋಡಬೇಕಲ್ಲ. ಹೇಳ್ತಾರೆ ಈ ಹೃದಯದಲ್ಲಿ ಕಮಲವಿದೆ. ಎಲ್ಲಿ ಹೇಳಿದ್ದಾರೆ ಇದೆಲ್ಲ ನೋಡಿ, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ, ಮಂತ್ರಪುಷ್ಪ ಕಾಲಕ್ಕೆ ಹೇಳತಕ್ಕಂಥ ಮಂತ್ರ. ಹೌದಾ, ಅಲ್ಲಿ ಹೇಳ್ತಾರೆ ವಿಶೇಷವಾಗಿರತಕ್ಕಂಥ ಕಮಲವಿದೆ. ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತದಗಂ ಸಿರಾಭಿಸ್ತುಲಂಬತ್ಯಾಕೋಶ ಸನ್ನಿಭಂ. ಈ ಹೃದಯದಲ್ಲಿ ಒಳ್ಳೆ ಜ್ವಾಲೆ ಮಾಲೆಗಳಿಂದ ಕೂಡಿಕೊಂಡು ವಿಶೇಷವಾಗಿ ಅಧೋಮುಖವಾಗಿರತಕ್ಕಂಥ ಒಂದು ಕಮಲವಿದೆ. ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಆ ಕಮಲದ ಕೊನೆಗೆ ತೂತಿದೆ, ಅದರೊಳಗೆ ಎಲ್ಲವೂ ಕೂತಿದೆ. ಹೌದಾ, ತಸ್ಯ ಮಧ್ಯೆ ಮಹಾನಗ್ನರ ವಿಶ್ವ ಆರ್ಚರ ವಿಶ್ವತೋ ಮುಖ. ಆ ಕಮಲದ ಮಧ್ಯೆ ಒಳಗೆ ನೋಡಿದರೆ ಅಗ್ನಿ ಉರಿತಾ ಇದೆ. ವಿಶ್ವಾರ್ಚಿಹಿ ವಿಶ್ವತೋ ಮುಖ, ಇಡೀ ಜಗತ್ತನ್ನು ವ್ಯಾಪಿಸುವ ಅಗ್ನಿ ಹೃದಯ ಕಮಲದಲ್ಲೇ ಇದೆ. ಅಗ್ನಿ ಬರೀ ಶಬ್ದ ಅಲ್ಲ, ನಿಜವಾಗಿ ಬೆಂಕಿ ಕೂತಿದೆ. ವಿಶ್ವಾರ್ಚಿಹಿ ವಿಶ್ವತೋ ಮುಖ. ಹೌದಾ, ಏನದು? ಸೋಗ್ರಭುಗ್ ವಿಭಜನ್ ತಿಷ್ಠನ್ನಾಹಾರ ಮಜರ ಕವಿಹಿ ಹೇಳ್ತಾ ಇದ್ದಾರೆ. ಸಹ ಅಗ್ರಭುಕ್ ಎಲ್ಲವನ್ನ ತಾನು ಸ್ವೀಕಾರ ಮಾಡುತ್ತಾನೆ ಯಜ್ಞತ್ವೇನ. ವಿಭಜನ್ ತಿಷ್ಠನ್, ವಿಶೇಷವಾಗಿರತಕ್ಕಂಥ ಏನು ಆಹಾರಾದಿಗಳನ್ನು ನಾವು ತಗೊಳ್ತೀವಿ ಅದನ್ನು ವಿಭಾಗ ಮಾಡಿ 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 ಎಲ್ಲರಿಗೂ ಉಣಿಸ್ತಾ ಇದ್ದಾರೆ. ತಿರ್ಯಗೂರ್ಧ್ವಮಧಶಾಯಿ ರಶ್ಮಯಸ್ತ ಸಂತತಾಹ. ಇವನು ವಿಶೇಷವಾಗಿರತಕ್ಕಂಥ ಎಲ್ಲ ದಿಕ್ಕುಗಳಲ್ಲೂ ಇರತಕ್ಕಂಥವ. ಇವನ ರಶ್ಮಿಗಳು, ಈ ಅಗ್ನಿಯ ರಶ್ಮಿಗಳು ಎಲ್ಲ ಕಡೆ ಬರ್ತಾ ಇವೆ. ಹಾ, ಇದು ಹೇಳ್ತಾರೆ ಪೀತಾ ಭಾಸ್ವತಿ ಅನೂಪಮ. ಹೇಗಿದೆ ಈ ಅಗ್ನಿಶಿಖಾ ಅಂತ ಹೇಳ್ತಾರೆ. ವಿಶೇಷವಾದ ಹಳದಿ ಬಣ್ಣದ್ದು, ಬಂಗಾರದ ಬಣ್ಣದ ಅಗ್ನಿಶಿಖ ಉರಿತಾ ಇದೆ. ತಸ್ಯಾಹ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಅಗ್ನಿಶಿಖೆ ಮಧ್ಯೆ ಪರಮಾತ್ಮ ಇದ್ದಾನೆ. ಸ ಬ್ರಹ್ಮ ಸ ಶಿವ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಅವನಿದ್ದಾನೆ ಒಳಗೆ, ಅಗ್ನಿಶಿಖೆಯ ಮಧ್ಯೆ ಅವನಿದ್ದಾನೆ. ಅದೇ ದೀಪ, ಅಧಿ ಆತ್ಮ ದೀಪ, ಜೀವರೊಳಗಿರತಕ್ಕ ದೀಪ. ಅದೇ ಹೇಳಿ ಬಿಂಬಮೂರ್ತಿ. ಆ ಬಿಂಬನ ಕುರಿತಾಗಿ ರಹಸ್ಯವಾಗಿ ಹೇಳಿದರು. ಇದನ್ನೇ ಸುಧಾದಲ್ಲಿ ಹೇಳುತ್ತಾರೆ ಆರಂಭದಲ್ಲಿ. ಅಖಿಲ ಅಮ್ಮನಾಯ ಹೃದಯ ದೀಪ್ತಾಯ ಹರೆಯೇ. ಎಲ್ಲ ವೇದಗಳ ಹೃದಯದಲ್ಲಿ, ಹೃದಯ ಮೈನ್ ಅದು ಹೇಳೋದು ಯಾವುದು ಅಂದರೆ ಶ್ರೀಹರೆ ಬಿಂಬಮೂರ್ತೆ ನಿನ್ನ ಕುರುತೆ ಹೇಳುತ್ತಾ ಇವೆ. ಅದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು. ಬಿಂಬನ ಪರಿಚಯ, ಬಿಂಬ ಕ್ರಿಯಾ ಪರಿಚಯ ಮಾಡಿಕೊಟ್ಟಂಥ ಮಹಾತ್ಮರೇ ಶುಕಾಚಾರ್ಯರು. ಅಂಥವರಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಯಾವುದರ ಪರಿಚಯವಿಲ್ಲದಿದ್ದರೆ ಎಲ್ಲ ಸಾಧನೆ ವ್ಯರ್ಥವೋ, ಅಂಥ ಬಿಂಬಕ್ರಿಯಾನುಸಂಧಾನ ಅದನ್ನು ಪರಿಚಯ ಮಾಡಿಕೊಟ್ಟವರೇ ಮಹಾಭಾರತ. ಭಾಗವತ ಭಾಗವತ ಪ್ರಶ್ನೆ ಮಾಡುತ್ತಾ ಇದೆ. ಜನ ಕೇಳೋದು, ನಮಗೆ ದುಃಖ ಇದೆ, ದುಃಖ ಇದೆ, ಅದಕ್ಕೇನಾದರೂ ಪರಿಹಾರ ಕೊಡಿ. ಭಾಗವತ ಕೇಳಿತು, ದುಃಖ ಪೂರ್ತಿಯಾಗಿ ಕಳ್ಕೋಬೇಕು ಅಂತಿದೆಯಾ ರೂಟ್ ಸಹಿತವಾಗಿ, ಅಥವಾ ಮೇಲೆ ಮೇಲೆ ಟೆಂಪರರಿ ರಿಲೀಫ್ ಬಂದರೆ ಸಾಕ? ಟೆಂಪರರಿಲಿ ಬರಬೇಕು ಅಂದರೆ ನೀವು ಮಾಡೋ ಪ್ರಯತ್ನಗಳೇ ಸಾಕು. ಏನು ಪಾರಾಯಣಗಳು ಮಾಡ್ತೀರಿ, ತಂಬಿಗೆ ತೊಳಿತೀರಿ, ಪೂಜೆಗಳು ಮಾಡ್ತೀರಿ, ಏನು ಮಾಡ್ತೀರಿ, ಎಲ್ಲ ಡೊಂಬರಾಟ, ಎಲ್ಲವೂ ಹೊರಗಿನ ಈ ಪೇಯ್ನ್ ಕಿಲ್ಲರ್ಸ್, ಟೆಂಪರರಿ ರಿಲೀಫ್. ಎಸ್, ಯು ಕ್ಯಾನ್. ಅಲ್ಲೆಲ್ಲ ನಾವು ಪರ್ಮನೆಂಟ್ ರೂಟ್ ಸಹಿತವಾಗಿಲ್ಲ ಹೊಟ್ಟೋಬೇಕು. ಹೌದೇನು? ಹಾಗಾದರೆ ಒಂದೇ ಒಂದು ಉಪಾಯ ಸಾರೋದ್ಧಾರದಲ್ಲಿ ನಿಷ್ಕರ್ಷ ಮಾಡಿ ಹೇಳ್ತಾರೆ. ಎಷ್ಟರ ಪರ್ಯಂತ ನೀನು ನಿನ್ನೊಳಗಿರುವ ಭಗವಂತನ ಕಡೆಗೆ ಮುಖ ಮಾಡೋದಿಲ್ಲ, ಅಷ್ಟರ ಪರ್ಯಂತ ಪೂರ್ಣ ಮಟ್ಟದಲ್ಲಿ ನಿನ್ನ ತೊಂದರೆಗಳು ಹೋಗಲ್ಲ. ಅದರಿಂದ ನಿನ್ನ ಹೃದಯದಲ್ಲಿರತಕ್ಕ ಭಗವಂತನ ಕಡೆ ಮುಖ ಮಾಡು. ಇದೇ ಭಾಗವತ, ಇನ್ಯಾವುದೂ ಅಲ್ಲ. ನೋಡಿ, ನಮ್ಮ ಎಷ್ಟು ದುರಂತ ಅಂದರೆ ಆ ಒಳಗಿದ್ದವನ ಕಡೆ ಮುಖ ಮಾಡೋದೇ, ಮುಖ ಮಾಡಲಿಕ್ಕೆ ಹೇಳೋದೇ ಭಾಗವತ ಎಂಬ ಎಚ್ಚರವೇ ಕಳಕೊಂಡು ನಾವು ಹೊರಗೆ, ಏನು ಹೊರಗಿರತಕ್ಕ ಭಗವದ್ ರೂಪಗಳ ಕುರಿತೇ ಚಿಂತನೆ ಮಾಡ್ತಾ ಇರ್ತೀವಿ. ಇಡೀ ಭಾಗವತ ಅಂದರೆ ಈ ಸ್ಕಂದದಲ್ಲಿ ಕೃಷ್ಣ, ಈ ಸ್ಕಂದದಲ್ಲಿ ರಾಮ, ಆ ಸ್ಕಂದದಲ್ಲಿ ನರಸಿಂಹ, ಆ ಸ್ಕಂದದಲ್ಲಿ ವಾಮನ. ಹೌದ್ರಿ, ದೇವರ ಕುರಿತೇ ಹೇಳ್ತಾ ಇದ್ದಾರಲ್ಲ. ಆ ದೇವರೇ ಹೇಳಿದ್ದು ಏನಂತ, ನನ್ನ ಹೊರಗಿನ ಈ ರೂಪಗಳು ಎಷ್ಟು ಚಿಂತನೆ ಮಾಡಿದರು, ಎಷ್ಟು ಭಜನೆ ಮಾಡಿದರು, ಒಳಗಿನ ರೂಪದ ಪರಿಚಯ ಆಗಲಿಕ್ಕೆ ಇವೆಲ್ಲ. ಆ ಒಳಗೊಂದು ರೂಪವಿದೆ ಭಗವಂತನದ್ದು, ನಮಗಾಗಿ ಮೀಸಲಾದ ರೂಪ, ಅದಕ್ಕಾಗಿ ಇವೆಲ್ಲ ಅನ್ನೋ ಪರಿಚಯವೇ ಇಲ್ಲದೆ, ಒಳಗಿನದ ಸಬ್ಜೆಕ್ಟೇ ಗೊತ್ತಿಲ್ಲದೆ ಹೊರಗೇ ಭರತನಾಟ್ಯ ಮಾಡಿದರೆ ಯಾಕೆ ಅಂತ ಕೇಳ್ತಾರೆ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಬಿಂಬನ ಪರಿಚಯ,
ಅದನ್ನು ಮಾಡಿಕೊಟ್ಟವರೇ ನಮ್ಮ ಶುಕಾಚಾರ್ಯರು. ಅವರಿಗೆ ನಮಸ್ಕಾರ ಮಾಡಿ ಮುಂದೆ ಹೇಳ್ತಾ ಬರ್ತಾರೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತಃ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಧೋಕ್ಷಜೇ ಅಹೈತುಕಿ ಅವ್ಯವಹಿತ ಯಯಾ ಆತ್ಮ ಆಶು ಪ್ರಸೀದತಿ. ಭಗವಂತನಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನು ಮಾಡಬೇಕು, ಅದರಿಂದ ದೇವರ ಅನುಗ್ರಹ ಮಾಡುತ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸಾಧನೆಯ ಪರಾಕಾಷ್ಠಗಳೆಲ್ಲ ಪರಿಚಯ ಮಾಡಿಕೊಟ್ರು. ದೇವರ ನಮ್ಮ ಹೃದಯದಲ್ಲಿರತಕ್ಕ ಭಗವಂತನಲ್ಲಿ ನಾವು ಮಾಡುವ ಪ್ರೀತಿ ಭಕ್ತಿ ಅದು ಹೇಗಿರಬೇಕು? ಅಹೈತುಕಿ, ಯಾವುದೇ ಒಂದು ಕಾರಣಗಳಿಂದ ಬಂದಿರಬಾರ್ದು, ಅದು ಬೇಕು ಇದು ಬೇಕು ಅಂತ ಬಂದಿರಬಾರ್ದು. ಅವ್ಯವಹಿತ, ಎಡಬಿಡದೆ ಇರಬೇಕು, ನಾನ್ ಸ್ಟಾಪ್ ಆಗಿರಬೇಕು, ಅದರಿಂದ ದೇವರು ಪ್ರೀತರಾಗ್ತಾನೆ. ನಮ್ಮಲ್ಲೂ ಅಷ್ಟೇ ಅಲ್ಲ, ನಾವು ಇನ್ನೊಬ್ಬರಿಂದ ಯಾರು ನಮಗೆ ಬೇಕಾದವರು ಅಂತ ನಾವು ಬಯಸ್ತೇವೋ ಅವರಿಂದ ನಾವು ಬಯಸೋದೇನು? ಪ್ರೀತಿಯನ್ನು ಬಯಸ್ತೇವೆ, ಅವರು ನಮ್ಮನ್ನು ಪ್ರೀತಿ ಮಾಡಬೇಕು ಅಂತ. ಅದು ಯಾರಾದರೂ ಆಗಿರಬಹುದು, ಅಪ್ಪ ಅಣ್ಣ ತಮ್ಮ ತಂಗಿ ಯಾರೇ ಆದರೂ, ಮಕ್ಕಳು ಹೆಂಡತಿ ಗಂಡ. ಆ ಪ್ರೀತಿ ಹೇಗಿರಬೇಕು ಅಂತ ಬಯಸ್ತೀವಿ. ಇಂಟರ್ಮಿಟೆಂಟ್ ಆಗಿರಬಾರ್ದು, ನಾನ್ ಸ್ಟಾಪ್ ಆಗಿರಬೇಕು, ಹೌದಲ್ವೇ? ಇವತ್ತೇನೋ ಬಹಳ ಪ್ರೀತಿ ಮಾಡೋದು, ಇನ್ನೊಂದು ದಿವಸ ಮುಖ ತಿರುಗಿಸ್ಕೊಂಡು ಹೋಗೋದು ಮಾಡಿದರೆ ನಮಗದು ಇಷ್ಟ ಆಗಲ್ಲ. ದೇವರು ಅಷ್ಟೇ ಅಂದರು, ಪ್ರೀತಿ ನಾನ್ ಸ್ಟಾಪ್ ಆಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಎನಿ ಎಕ್ಸ್ಪೆಕ್ಟೇಷನ್ ಅಂದರೆ ಅದರ್ ದ್ಯಾನ್ ಹಿಮ್, ಅವನ ಬಿಟ್ಟರೆ ಇನ್ಯಾವುದು ಕೇಳಬಾರ್ದು, ನೀನೇ ಬೇಕು ನೀನೇ ಬೇಕು ನೀನೇ ಬೇಕು. ಹಾಗಿದ್ರೆ ಹಾಂ, ನಮ್ಗೆ ಭಾಳ ಖುಷಿ ಆಗುತ್ತಲ್ಲ, ಅದೇ ದೇವರಲ್ಲಿ ಮಾಡು, ದೇವರು ಸಿಗ್ತಾರೆ ಅಂತ. ಇಷ್ಟೆಲ್ಲ ಹೇಳಿ ಕೊನೆಗೆ ಅಲ್ಲಿ ನಾನು ಈ ಭಾಗವತವನ್ನು ಹೇಳ್ತಾ ಇದ್ದೇನೆ. ಭಾಗವತ ನೀವೆಲ್ಲಿ ಕೇಳಿದ್ದೀರಿ ಅಂದರೆ, ವಿಶೇಷವಾಗಿರತಕ್ಕಂತಹ ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ಹೇಳುವಾಗ ನಾನು ಕೂತಿದ್ದೆ, ನನಗೂ ಉಪದೇಶ ಆಯಿತು. ಈ ಭಾಗವತವನ್ನು ವೇದವ್ಯಾಸ ರಚನೆ ಮಾಡಿದ್ದು ಸರಸ್ವತಿ ತೀರದಲ್ಲಿ ತಮ್ಮ ಆಶ್ರಮದಲ್ಲಿರುವಾಗ ನಾರದರು ಬಂದು ಪ್ರಶ್ನೆ ಮಾಡುತ್ತಾರೆ, ಅಯ್ಯ ನಿಮ್ಮ ಮುಖದಲ್ಲಿ ನಿಮಗೆ ಚಿಂತೆ ಇಲ್ಲದಿದ್ದರೂ ಚಿಂತೆ ಇದ್ದಂತೆ ಮುಖ ಇಟ್ಟಿದ್ದೀರಿ ಯಾಕೆ? ಅವಾಗ ಹೇಳುತ್ತಾರೆ, ನೀವು ಎಲ್ಲ ರಚನೆ ಮಾಡಿದ್ರು ಭಗವತ್ ತತ್ವವನ್ನು ಸ್ಪಷ್ಟ ಹೇಳತಕ್ಕ ಜ್ಞಾನ, ಆ ಜ್ಞಾನವನ್ನು ಕೊಡುವ ಗ್ರಂಥ ಡೈರೆಕ್ಟಾಗಿ ಹೇಳಬೇಕು. ಭಾರತ ಬರೆದಿದ್ದೀರಾ, ಆದರೆ ಧರ್ಮ ಅರ್ಥ ಕಾಮ ಇವ್ರನ್ನ ಹೇಳೋದ್ರೊಳಗೆ ಮೇಲ್ನೋಟದಲ್ಲಿ ಇವುಗಳ ಪ್ರವಾಹ ಒಳಗೇ ದೇವರ ಕುರಿತು ಬರ್ತಾ ಇದೆ, ಅದನ್ನು ಹೆಕ್ಕಿ ತೆಗೆಯುವ ಸಾಮರ್ಥ್ಯ ಎಲ್ಲರಿಗಿಲ್ಲ. ಅದಕ್ಕೆ ಬಿಚ್ಚಿ ಹೇಳಿ, ಬಚ್ಚಿಟ್ಟು ಹೇಳಿದ್ದೀರಾ ಇಷ್ಟರವರೆಗೆ, ಬಿಚ್ಚಿ ಹೇಳಿ ಅಂತ ಪ್ರಾರ್ಥನೆ ಮಾಡಿದರು. ನಾನು ಹಿಂದೆ ವಿಶೇಷವಾಗಿ ದಾಸಿಯ ಮಗನಾಗಿದ್ದೆ, ಅಂಥ ಕಾಲಕ್ಕೆ ಜ್ಞಾನಿಗಳೆಲ್ಲ ಚಾತುರ್ಮಾಸ್ಯಕ್ಕೆ ಕೂತಾಗ ಅವರ ಅನುಗ್ರಹದಿಂದ ಅದ್ಭುತವಾಗಿರತಕ್ಕಂಥ ಜ್ಞಾನ ಪಡೆದೆ. ಆ ಚಿಂತನೆ ಮಾಡಿ ಆ ಜನ್ಮವೆಲ್ಲ ಭಗವಂತನ ಚಿಂತನೆ ಮಾಡುತ್ತಾ ಒಂದು ಕಡೆ ಧ್ಯಾನಕ್ಕೆ ಕೂತಾಗ ಭಗವಂತನ ರೂಪ ಕಾಣಿಸಿ ಕಾಣಿಸದಂತೆ ಆದಾಗ ಪುನಃ ಆಕಾಶವಾಣಿ ಆಗ್ತಾ ಇದೆ, ಈ ಜನ್ಮದಲ್ಲಿ ನನಗೆ ನನ್ನ ದರ್ಶನವಿಲ್ಲ, ಅವಿಪಕ್ವ ಕಷಾಯಾಣಾಂ ದುರದರ್ಶೋಹಂ ಕುಯೋಗಿನಾಂ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ನಾನು ಭಗವಂತನ ಚಿಂತನೆ ಮಾಡಿ ಶರೀರ ತ್ಯಾಗ ಮಾಡಿದೆ, ಈಗ ನಾನು ಬ್ರಹ್ಮದೇವರ ಮಾನಸ ಪುತ್ರನಾಗಿ ಬಂದಿದ್ದೇನೆ. ಆದರೆ ಏನು ಅಂತ ಕೇಳ್ತೀರಾ, ದೇವರನ್ನ ಕರೆದ ಕೂಡಲೇ ದರ್ಶನ ಕೊಡತಾನೆ ಸ್ವಾಮಿ, ಅದಕ್ಕಿಂತ ಭಾಗ್ಯ ಏನಿದೆ? ಆದ ಕಾರಣ ಯಾವ ಜ್ಞಾನದಿಂದ ನಾನು ಈ ಒಂದು ಭಾಗ್ಯವನ್ನು ಪಡೆದಿದ್ದೇನೋ ಅಂಥ ಜ್ಞಾನವನ್ನು ತಾವು ಗ್ರಂಥದಲ್ಲಿ ಬರೆಯಬೇಕು ಅಂತ ಹೇಳಿದಾಗ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿದರು. ಅಂದರೆ ಯಾವ ಜ್ಞಾನದಿಂದ ಭಗವಂತ ಸುಲಭವಾಗಿ ಸಿಕ್ಬಿಡ್ತಾನೋ ಅದನ್ನು
ಪುಸ್ತಕ ರೂಪದಲ್ಲಿ ಇತ್ತು. ಬಾಯಿಯಿಂದ ಬಾಯಿಗಿದ್ದ ಜ್ಞಾನ ಗ್ರಂಥ ರೂಪದಲ್ಲಿ ಬಂತು. ಆ ಗ್ರಂಥವನ್ನು ವಿಶೇಷವಾಗಿ ಶುಕಾಚಾರ್ಯರಿಗೆ ಹೇಳಿ ಜಗತ್ತಿಗೆ ಹೇಳಿಕೊಡಲಿಕ್ಕೆ ಕಳಿಸಿಕೊಟ್ರು. ಅಲ್ಲಿ ಶುರು ಮಾಡ್ತಾರೆ ಭಾಗವತ. ಕೊನೇ ಘಟ್ಟ ದ್ವಾಪರ ಯುಗದಲ್ಲಿ ವಿಶೇಷವಾಗಿ ಭಾರತದ ಯುದ್ಧ ಮುಗಿದಿದೆ, ತೊಡೆ ಮುರಿದು ಬಿದ್ದಿದ್ದಾನೆ ದುರ್ಯೋಧನ. ಅಂಥ ಕಾಲಕ್ಕೆ ಅಶ್ವತ್ಥಾಮಾಚಾರ್ಯರನ್ನು ಕರೀತಾನೆ ದುರ್ಯೋಧನ. ಕರೆದು, ನೀವೇ ನನ್ನ ಸೈನ್ಯಾಧಿಪತಿಗಳು, ನೀವು ಹೋಗಿ ಪಾಂಡವರನ್ನು ನಿರ್ವಂಶ ಮಾಡಬೇಕು ಅಂತ ಹೇಳಿದಾಗ ಅಶ್ವತ್ಥಾಮಾಚಾರ್ಯರು ಭಗವಂತನ ಪ್ರೇರಣೆಯಿಂದ ಕರ್ಮಾನುಸಾರವಾಗಿ ಹೊರಡುತ್ತಾರೆ. ಯಾಕೆ, ಸಂಹಾರ ಕರ್ತೃಗಳಾದ್ದರಿಂದ ಅವರಲ್ಲಿ ಭಗವಂತನೇ ನಿಂತು ಪ್ರೇರಣೆ ಮಾಡಿ ಶಿಬಿರದಲ್ಲಿರತಕ್ಕಂಥ ಉಪ ಪಾಂಡವರು 5 ಜನರನ್ನ ಧೃಷ್ಟದ್ಯುಮ್ನಾದಿಗಳನ್ನು ಸಂಹಾರ ಮಾಡುವಂತೆ ಭಗವಂತ ಪ್ರೇರಣೆ ಮಾಡಿ ಅವರ ಮೂಲಕ ಮಾಡಿಸ್ತಾನೆ. ದ್ರೌಪದಿ ದೇವಿ ತನ್ನ ಮಕ್ಕಳು ಹೋಗಿದ್ದಕ್ಕೆ ದುಃಖ ಪಡ್ತಾ ಇದ್ದರೆ ಕೃಷ್ಣ ಅರ್ಜುನರಿಬ್ಬರು ಹೋಗಿ ಅಶ್ವತ್ಥಾಮಾಚಾರನ ಕಟ್ಟಿ ತರುವಂತೆ ಅಶ್ವತ್ಥಾಮಾಚಾರ್ಯ ಸ್ವಪ್ನ ಆಗುತ್ತೆ. ಯದ್ಯಪಿ ಹೋದದ್ದು ಭೀಮ, ಕಟ್ಟಿ ತಂದರೆ ಅರ್ಜುನನಿಗೆ ಭೀಮ ಹೇಳಿದ್ದು, ಇವ ಆತ ತಾಯಿ ಗುರುಪುತ್ರ ಹೌದು, ಆದರೆ ಮಲಗಿದವರನ್ನು ಕೊಂದಿದ್ದಾನೆ, ಆದ ಕಾರಣ ಇವರನ್ನು ಕೊಲ್ಲಬೇಕು. ದ್ರೌಪದಿ ದೇವಿ ಹೇಳ್ತಾಳೆ, ಗುರುಪುತ್ರ ಬ್ರಾಹ್ಮಣ ಕೊಲ್ಲಬಾರದು. ಕೃಷ್ಣ ಅಂದ, ಎರಡೂ ಮಾಡು, ಹೇಗೆ ಬಿಡೋದು ಕೊಲ್ಲೋದು? ಅದಕ್ಕೆ ಹೇಳ್ತಾರೆ, ಕೃಷ್ಣನ ಮಾತು ಅರ್ಜುನನಿಗೆ ಅರ್ಥ ಆಯಿತು. ಯಾಕೆ, ಹೊರಗೆ ಹೇಳಿದ ಕೃಷ್ಣನೇ ಅರ್ಜುನನ ಒಳಗಿದ್ದು ಅರ್ಥ ಮಾಡಿಸಿದ್ದು. ಅರ್ಜುನ ಅವರ ತಲೆಯಲ್ಲಿರುವಂಥ ಮಣಿಯನ್ನು ಕಿತ್ತು ತೆಗೆದು ಅವರನ್ನು ಕಳಿಸಿಕೊಡುತ್ತಾರೆ. ಅದಕ್ಕೆ ಬ್ರಾಹ್ಮಣನಿಗೆ ಇನ್ನೇನೋ ಬೇಕಾಗಿಲ್ಲ, ಅವಮಾನವೇ ವಧ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರು ಸಂಹಾರ ಅಂದರೆ ಅವರನ್ನು ಅವಮಾನ ಮಾಡುವುದೇ ವಧ. ಆ ರೀತಿಯಾಗಿ ಅಶ್ವತ್ಥಾಮಾಚಾರ್ಯರನ್ನು ಕಳಿಸಿಕೊಡ್ತಾರೆ. ಆದರೆ ಆ ಅಶ್ವತ್ಥಾಮಾಚಾರ್ಯರನ್ನು ಹಿಡಿಯಲಿಕ್ಕೆ ಹೋದಾಗ ಅರ್ಜುನ ಕೊನೆ ಘಟ್ಟದಲ್ಲಿ ಹಿಡಿಯಲಿಕ್ಕೆ ಹೋದಾಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾರೆ. ಅದಕ್ಕೆ ಅರ್ಜುನನ ಕೈಯಲ್ಲಿ ಕೃಷ್ಣ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಸಿದಾಗ ಆ ಎರಡೂ ಅಸ್ತ್ರಗಳ ಉಪಸಂಹಾರ ಅರ್ಜುನನ ಕೈಯಲ್ಲಿ ಮಾಡಿಸಿದರು, ಕರಕೊಂಡು ಬಂದರು. ನಂತರ ಬಿಟ್ಟು ಬಿಟ್ಟ ಮೇಲೆ ಪುನಃ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಯಾರ ಮೇಲೆ ಅಂದರೆ, ವಿಶೇಷವಾಗಿ ಪರೀಕ್ಷಿನ್ ಮಹಾರಾಜ ಯಾರ ಹೊಟ್ಟೆಯಲ್ಲಿದ್ದಾನೋ ಉತ್ತರ ದೇವಿ ಮೇಲೆ ಹಾಕ್ತಾ ಇದ್ದಾರೆ. ಕೃಷ್ಣ ವಿಷಯ ಕುಂತಿದೇವಿ ಎಲ್ಲರಿಗೆ ಬೀಳ್ಕೊಟ್ಟು ತಾನು ಹೊರಡುತ್ತೇನೆ ಅಂತ ಹೊರಟಾಗ ಉತ್ತರ ದೇವಿ ಬರ್ತಾ ಇದ್ದಾಳೆ. ಹೇ ಕೃಷ್ಣ ಪಾಹಿ ಅಂತ ಕಾಲು ಹಿಡಿದಾಗ ಕೃಷ್ಣ ಆ ಅಸ್ತ್ರ ಪ್ರಭಾವದಿಂದ, ಅಸ್ತ್ರ ಏನಾಯಿತು ಹೇಳ, ಪಂಚ ಸಾಯಕ ಅಂತ ಹೇಳ್ತಾರೆ, ಆ ಅಸ್ತ್ರವೇ 5 ಬಾಣಗಳಾಗಿ ಪಾಂಡವರ ಮೇಲೂ ಬಂತು, ಉತ್ತರಾದೇವಿ ಮೇಲೂ ಬಂತು. ಅದಕ್ಕೆ ಕೃಷ್ಣ ಪಾಂಡವರನ್ನು ಸುದರ್ಶನಾಸ್ತ್ರದಿಂದ ರಕ್ಷಣೆ ಮಾಡಿ ತಾನು ಉತ್ತರಾದೇವಿ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಬ್ರಹ್ಮಾಸ್ತ್ರದಿಂದ, ನೋಡಿ ಎಷ್ಟು ಭಗವಂತನ ಆಟ, ಅಸ್ತ್ರ ಪ್ರಯೋಗ ಮಾಡಿಸಿದ್ದು ಇವನೇ ಅಶ್ವತ್ಥಾಮಾಚಾರ್ಯರ ಕೈಯಲ್ಲಿ ಅವರ ಕರ್ಮಾನುಸಾರವಾಗಿ. ಒಳಗೆ ಬ್ರಹ್ಮಾಸ್ತ್ರ, ಅದು ವ್ಯರ್ಥ ಆಗಬಾರದು. ಅದಕ್ಕೆ ಶಿಶುವನ್ನು ಬ್ರಹ್ಮಾಸ್ತ್ರ ಕೊಂದು ಬಿಡ್ತು, ಒಳಗಿರುವ ಶಿಶು ಸತ್ತೋಯಿತು. ಅದು ಯಾರು ಹೇಳಿದ್ದು? ಶಿಶುವೇ ಹೇಳಿತ್ತು, ದ್ರೌಣ್ಯಸ್ತ ವಿಪ್ಲುಷ್ಟಮಿದಂ ಮದಂಗಂ. ದ್ರೋಣಾಚಾರ್ಯರ ಮಗನಾಗಿರತಕ್ಕಂಥ ಅಶ್ವತ್ಥಾಮಾಚಾರ್ಯರ ಅಸ್ತ್ರದಿಂದ ಸುಟ್ಟಂತಾಯಿತಯ್ಯಾರ ನನ್ನ ಮನಸ್ಸು, ನನ್ನ ಶರೀರ ಎಲ್ಲ ಹೋಯಿತು. ಸತ್ತವರನ್ನು ಬದುಕಿಸಿದ್ದು ಭಗವಂತ. ಒಂದು ಕಡೆ ಬ್ರಹ್ಮಾಸ್ತ್ರವೂ ವ್ಯರ್ಥ ಆಗದಂತೆ ಮಾಡಿದ, ಇನ್ನೊಂದು ಕಡೆ ತನ್ನ ಶಕ್ತಿಯಿಂದ ಏನು ಮಾಡಲಿ, ಯಾವುದೇನಾದರೂ ಮಾಡಲಿ, ನಾನಿದ್ದೇನೆ ಕಾಯಲಿಕ್ಕೆ ಅಂತ ರಕ್ಷಣೆ ಮಾಡಿದ. ಭಗವಂತನಿಂದ ರಕ್ಷಿತನಾದ್ದರಿಂದ ಈತನನ್ನ ದೇವರಾತ ಪರೀಕ್ಷಿತ ಅಂತ ಕರೆದರು. ಹೌದು, ಆ ರೀತಿಯಲ್ಲಿ ಆ ಹುಡುಗನನ್ನ ಗರ್ಭದಲ್ಲೇ ರಕ್ಷಣೆ ಮಾಡಿ ನಂತರ ಸ್ವಾಮಿ ತಾನು ಹೊರಡತಾ ಇದ್ದಾನೆ. ಆ ಹೊರಡಲಿಕ್ಕೆ ಮೊದಲು ಒಂದು ಘಟ್ಟ ಏನಾಯಿತು, ಧರ್ಮರಾಜರಿಗೆ ತುಂಬ ಮನಸ್ಸಿನಲ್ಲಿ ಖೇದ. ಏನದು ಅಂದರೆ, ಎಲ್ಲರನ್ನ ಕೊಂದು ಬಂಧುಗಳನ್ನು ರಕ್ತದಿಂದ ತೊಯ್ದ ಅನ್ನವನ್ನು ಉಣತಾ ಇದ್ದೇನೆ ಎಂಬ ದುಃಖ. ವೇದವ್ಯಾಸರೇ ಹೇಳಿದರು, ಧರ್ಮ ಮಾಡಿದ್ದೀಯಪ್ಪ ಅಂಥೇಳಿ, ತಲೆಗೆ ಹೋಗಲಿಲ್ಲ. ಕೃಷ್ಣ ಹೇಳಿದ, ತಲೆಗೆ ಹೋಗಲಿಲ್ಲ. ದೇವರು ಹೇಳಿದ್ರು, ಯಾಕೆ ತಲೆಗೆ ಹೋಗಲಿಲ್ಲ? ಯಾಕೆ ಹೇಳಿದ ದೇವರೇ ಒಳಗಿದ್ದುಕೊಂಡು ತಲೆಗೆ ಹೋಗುವಂತೆ ಮಾಡಲಿಲ್ಲ, ಅದಕ್ಕೆ ಹೋಗಲಿಲ್ಲ. ದೇವರೇ ಹೇಳಿದ್ರು ಹೋಗಲ್ಲ, ಗುರುಗಳು ಹೇಳಿದ್ರು ಹೋಗುತ್ತೆ ಅಂತ ತೋರಲಿಕ್ಕಾಗಿ ಗುರುಗಳಾದ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋದಾಗ ಅವರು ಹೇಳಿದ್ರು ಸೀದಾ ತಲೆಯಲ್ಲಿ ಹೋಯಿತು. ಇದು ಭಗವಂತನ ಚರ್ಯ. ಅದೇ ಒಳಗಿದ್ದ ಸ್ವಾಮಿಚರ್ಯ ನೋಡೋದೇ ಭಾಗವತ. ಆವಾಗ ಭೀಷ್ಮಾಚಾರ್ಯರಿಗೆ ಸದ್ಗತಿಯನ್ನು ವಿಶೇಷ ಅನುಗ್ರಹ ಮಾಡಿ ಸ್ತೋತ್ರ ಮಾಡುತ್ತಾರೆ ಸ್ವಾಮಿಯನ್ನು. ಕೃಷ್ಣನ ಎದುರಿಗೆದ್ದಾನೆ, ಅವರ ಕಣ್ಣಿನ ಅಂದರೆ ಮನೋಪಟಲದಲ್ಲಿ ಎಲ್ಲ ಬರ್ತಾ ಇದೆ. ಕೃಷ್ಣ ತಾನು ಅಸ್ತ್ರ ಹಿಡಿಯಲ್ಲ ಅಂತ ಹೇಳಿದ್ದು, ಭೀಷ್ಮಾಚಾರ್ಯರು ನಾನು ಅಸ್ತ್ರ ಹಿಡಿಸ್ತೇನೆ ಅಂತ ಶಪಥ ಮಾಡಿದ್ದು. ಕೃಷ್ಣನ ಮೈ ಎಲ್ಲ ಬಾಣಗಳಿಂದ ಹೊಡೆದೇ ಬಿಟ್ರು. ಕೃಷ್ಣನ ಮೈ ಎಲ್ಲ ತೂತು ತೂತು ತೂತು, ಕೃಷ್ಣ ಕಾಣಿಸ್ತಾನೇ ಇಲ್ಲ, ಪೂರ್ಣ ಬಾಣಗಳೇ, ಮೈಯೆಲ್ಲ ರಕ್ತ ಸುರಿತ. ನಾಟಕ ಬೇಕಷ್ಟು ಆಡ್ತಾನವ. ಕೊನೆಗೆ ಕೃಷ್ಣನ ಮುಖದಲ್ಲಿ ನಗು ಹೋಗಬೇಕು ಅಂತ ಪ್ರಯತ್ನ, ಆಗಲಿಲ್ಲ. ಇವರು ಬಾಣ ಹೊಡೆದು ಹೊಡೆದು ಸುಸ್ತಾಗಿ ಇನ್ನಾಗಲ್ಲ ಅಂತ ಕೂತಾಗ, ಆಗ ಸ್ವಾಮಿ ಆಯ್ತೇನಪ್ಪ ನಿನ್ನ ಕೆಲಸ ಮುಗೀತಾ ಅಂತೇಳಿ ಆವಾಗ ಸಿಟ್ಟು ತೋರಿದ. ಬಂಡಿ ಚಕ್ರ ಹಿಡ್ಕೊಂಡೇ ಬಂದ. ಅರ್ಜುನ ಅಂತಾನೆ, ಅವ್ರು ಹೊಡೆದಷ್ಟು ಕಾಲ ನಗ್ತಾನೆ ಇದ್ದೀಯಪ್ಪ, ಅವ್ರು ಸೋತು ಕೂತಾಗ ಮತ್ತೆ ಸಿಟ್ಟು ಹಾಕ್ತೀಯ? ನೀನು ನಂಬಿಕೊಂಡು ಜಗತ್ತಲ್ಲೇ ಇದೆ, ನಿನ್ನ ಶಪಥ ಇಲ್ಲ ಸುಳ್ಳಲ್ಲ ಅಂತ ನೀನು ಮುರಿದು ಬಿಟ್ರೆ ನಿನ್ನ ಶಪಥ ಜಗತ್ತೆಲ್ಲ ನಂಬಿಕೊಂಡಿದ್ದು, ನಿನ್ನ ಯಾಕೆ ಹೀಗೆ ಮಾಡ್ತೀಯ? ಕೇಳಿಲ್ಲ. ಯಾಕೆ ಅಂದರೆ, ನಾನು ಗೆದ್ದಾಯಿತು, ಯಾಕೆ ಭೀಷ್ಮಾಚಾರ್ಯರು ಸೋತು ಕೂತಾಯಿತು, ಆದರೆ ನನ್ನ ಭಕ್ತ ಸೋತರೆ ನಾನು ಸೋತಂತೆ ಅಲ್ವಾ? ಅದಕ್ಕೆ ಭಕ್ತನ ಪ್ರತಿಜ್ಞೆಯನ್ನು ನಿಲ್ಲಿಸಿದರೆ ಅಲ್ಲಿ ನನ್ನ ಪ್ರತಿಜ್ಞೆ ನಿಲ್ಲುತ್ತೆ. ಆದ ಕಾರಣ ತಾವು ಅನುಗ್ರಹ ಮಾಡಲಿಕ್ಕೆ ಕೃಷ್ಣ ವಿಶೇಷವಾಗಿ ಹೊರಡ್ತಾನೆ. ತುಂಬ ಸುಂದರವಾದ ಭಾಗವತ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ವಿಸ್ತಾರವಾಗಿ ಹೇಳ್ತಾ ಹೋದರೆ ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಸಪ್ತಾಹ ಭಾಗವತ ಎರಡನೇ ದಿವಸ ಬಂದಿದೆ, ನಾನು ಇಲ್ಲೇ ಇದ್ದರೂ ಇನ್ನು ಯಾವಾಗ ಹೋಗಬೇಕು? ಅದರಿಂದ ಅಲ್ಲಲ್ಲಲ್ಲಲ್ಲಲ್ಲಿ ಹಾರ್ತಾ ಹೋಗಬೇಕಾಗಿದ್ದೆ ಸಪ್ತಾಹ ಭಾಗವತದಲ್ಲಿ. ಅಂದರೆ ಸಪ್ತಾಹ ಭಾಗವತ ಹಾಗಾದರೆ ಯಾಕಿಟ್ರು ಅಂದರೆ, 7 ದಿನದ ಕತೆ, 7 ಗಂಟೆ ಕತೆ ಅಲ್ಲ. ನಾವೆಲ್ಲ 7 ಗಂಟೆ ಮಾತ್ರ, ಯಾಕೆ ಹೇಳೋರಿಗೂ ಸಮಯ ಇರಲ್ಲ, ಕೇಳೋರಿಗೂ ಸಮಯ ಇರಲ್ಲ ಹೆಚ್ಚೊತ್ತು ಹೇಳಿದರೆ. ಹೌದಲ್ವೇ? ಆ ರೀತಿ 7 ದಿನ, 24 hours into 7, ಅಷ್ಟು ತಾಸು ಕೇಳಿದರೆ ಚೂರು ಹೇಳಲಿಕ್ಕಾಗುತ್ತೆ ಭಾಗವತ ಅಂಥದ್ದು. 7 ತಾಸಲ್ಲಿ ನಾವು ಟಾರ್ಗೆಟ್ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಆಗಲಿ, ಎಷ್ಟಾದರೂ ಕೇಳೋಣ, ಎಷ್ಟಾಗತ್ತೋ ಅಷ್ಟು ಕೇಳೋಣ, ಸಂಕ್ಷೇಪವಾಗಿ ಎಲ್ಲವನ್ನು ನೋಡೋಣ. ಸರಿ, ಅಂಥ ದೇವರ ನಮಸ್ಕಾರ ಮಾಡ್ತಾರೆ. ಆ ತುರಗ ರಜೋ ವಿಧೂಮ್ರ, ಇಡೀ ಆ ರಣರಂಗದಲ್ಲಿ ತಿರುಗಾಡ್ತಾ ಇರುವಾಗ ಕೃಷ್ಣ ವೇಗದಿಂದ ಆ ರಥದಲ್ಲಿ ಕೂತು ಆ ಧೂಳಿಯೆಲ್ಲ ಬಡಿಯುತ್ತಾ ಇದೆ, ಧೂಳಿಯೆಲ್ಲ ತುಂಬಿದೆ ಕೃಷ್ಣನ ಮೈಯಲ್ಲಿ. ಅದರ ಮಧ್ಯೆ ವಿಶೇಷವಾಗಿ ಬೆವರು ಸೋರ್ತಾ ಇದೆ. ಹಾಗೆ ತಾವು ಹೊಡೆದ ಬಾಣಗಳಿಂದ ಕವಚ ಸೀಳಿ ಹೋಗಿದೆ, ರಕ್ತ ಸುರಿತಾ ಇದೆ. ಅಂಥ ಕಾಲಕ್ಕೆ ಮೈ ಮೇಲೆ ಉತ್ತರೀಯ ಬಿದ್ದು ಹೋಗ್ತಾ ಇದೆ. ಹೇಳ್ತಾರೆ, ಸ್ವನಿಯಮಂ ಅಪಹಾಯ, ಮತ್ ಪ್ರತಿಜ್ಞಾ ಮೃತಮಧಿಕರ್ತುಂ, ನಿನ್ನ ಪ್ರತಿಜ್ಞೆಯನ್ನು ಬಿಟ್ಟು ನನ್ನ ಪ್ರತಿಜ್ಞೆ ನಿಲುಸಿರಿಗೆ ಬಂದಿಲ್ಲಪ್ಪ. ಜಗತ್ತಿನಲ್ಲಿ ನನಗೇನಾದರೂ ಅಡ್ಡಿ ಇಲ್ಲ, ನೀವು ಚೆನ್ನಾಗಿರಿ ಅಂತ ಹೇಳತಕ್ಕ ಒಬ್ಬ ವ್ಯಕ್ತಿ ನೀನೆ. ಶ್ರೀಹರೇ ಅಂತ ಕೈ ಮುಗಿತಾರೆ ಅನುಗ್ರಹ ಮಾಡಿದ ಕೃಷ್ಣ. ನಂತರ ಕೃಷ್ಣ ಹೊರಡುತ್ತಾನೆ. ಹೊರಡುವಾಗ ದ್ರೌಪದಿ ದೇವಿ ಸ್ತೋತ್ರ ಮಾಡ್ತಾಳೆ. ಹೇ ಕೃಷ್ಣ, ಆಗಾಗ ಕಷ್ಟಗಳು ಕೊಡೋ. ಎಂತಹ ಕಷ್ಟ? ನಿನ್ನ ಮರೆಸೋ ಕಷ್ಟಗಳಲ್ಲ, ನಿನ್ನ ನೆನಪು ಕೊಡುವಂತಹ ಕಷ್ಟಗಳು ಕೊಡಯ್ಯ. ನಕ್ಕ ಎಲ್ಲರಿಗೂ ಅನುಗ್ರಹ ಮಾಡಿದ. ತುಂಬ ಚೆನ್ನಾಗಿದೆ ಅಲ್ಲಿ ವಿಷಯ. ಕೃಷ್ಣ ಎಷ್ಟು ಕಾಲ ಆಯಿತು, ಯುದ್ಧಕ್ಕಿಂತ ಮೊದಲು ಬಂದಿದ್ದಿದು ಕೃಷ್ಣ ಇಲ್ಲಿಗೆ. ಎಷ್ಟು ಕಾಲ ಯುದ್ಧ ಆಗಿ ಅಶ್ವಮೇಧ ಯಾಗಗಳು ಮಾಡಿಸಿ ಎಷ್ಟು ಸಲ ಇಲ್ಲೇ ಇದ್ದುಕೊಂಡು ತಿರ್ಗಾ ಹೋಗ್ಲಿಕ್ಕೆ ಹೊರಟ್ರೆ ಬೇಡ ಅಂತ ಎಲ್ಲರೂ ಅಡ್ಡಿ ಬೀಳ್ತಾ ಇರೋದು. ಮತ್ತೆ ಅಲ್ಲಿ ಹೆಂಡತಿ ಮಕ್ಕಳೆಲ್ಲ ಏನಾದರೂ ಅಂದರೆ ಅಲ್ಲಿ ಎಲ್ಲರ ಜೊತೆಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೂಪ ಇಟ್ಟು ಅಲ್ಲಿ ಆಟ ಆಡ್ತಿದ್ದಾನೆ. ಇಲ್ಲಿ ಒಂದು ರೂಪದಿಂದ ಬಂದಿದ್ದಾನಷ್ಟೇ, ಈ ರೂಪ ಇಲ್ಲಿ ಕೂತಿದೆ ಅಂಥ ಕೃಷ್ಣ ಹೊರಡುವಾಗ ಯಾರಿಗೂ ಬಿಡಬೇಕು ಅಂದರೆ ಮನಸ್ಸಿಲ್ಲ. ಅವರೆಲ್ಲರ ಆ ಹಾವಭಾವಗಳನ್ನು ತೋರಿಕೊಡುತ್ತಾರೆ. ಎಲ್ಲರೂ ಆ ಕೃಷ್ಣ ಹೊರಡುತ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ತಡೀತಾ ಇದ್ದಾರಂತೆ, ಅಮಂಗಲ ಕಣ್ಣಲ್ಲಿ ನೀರು ಹಾಕಿದರೆ ಅಂಥೇಳಿ ಎದುರಿಗೆ ಕೂತರೆ ಕೃಷ್ಣ ಒಪ್ಪಲ್ಲ ಅಂಥೇಳಿ ಯಾವುದೋ ಒಂದು ಕೆಲಸದ ನೆಪದಿಂದ ಭೀಮ ಅರ್ಜುನ ಧರ್ಮರಾಜರು ಎಲ್ಲರೂ ಯಾವುದೋ ಒಂದು ನೆಪದಿಂದ ಕೃಷ್ಣನ ಎದುರಿಗೆ ಬರ್ತಾರೆ ಮತ್ತು ತಿರ್ಕೊಂಡು ಹೋಗ್ತಾ ಇದ್ದಾರಂತೆ. ಅವನನ್ನೇ ನೋಡ್ತಾ ಇದ್ದಾರೆ. ಅವರ ಪ್ರೀತಿಯ ಮಧ್ಯೆ ಸಿಕ್ಕಾಕ್ಕೊಂಡಿದ್ದ ಕೃಷ್ಣ. ಅಂಥ ಕೃಷ್ಣ ದ್ವಾರಕೆಗೆ ಹೊರಟ. ದ್ವಾರಕೆಯಲ್ಲಿ ಎಲ್ಲರೂ ಸ್ವಾಗತಿಸಿದರು. ಅರ್ಜುನ ಜೊತೆಗೆ ಹೋಗಿದ್ದಾನೆ ಕೃಷ್ಣ. ಇತ್ತ ಇನ್ನೊಬ್ಬರ ಹತ್ರ ಬರ್ತಾ ಇದ್ದಾರೆ ಭೀಮಸೇನ ದೇವರು. ನಿತ್ಯ ಧೃತರಾಷ್ಟ್ರರು ಅಲ್ಲೇ ಕೂತಿದ್ದಾರೆ. ಅವರು ನಿತ್ಯ ಊಟ ಮಾಡುವಾಗ ಭೀಮಸೇನ ದೇವರಲ್ಲೇ ಕೊಡಬೇಕು, ಸೇವಕರನ್ನು ಕರೀಬೇಕು. ಈ ಮುದುಕ ಈತನ 100 ಜನ ಮಕ್ಕಳನ್ನು ನಾನೇ ಕೊಂದೆ ಈ ಕೈಯಿಂದೆ, ಈ ಕೈ ಗಂಧ ಹಚ್ಚಿ ಅಂತ ಹೇಳಿದರೆ ಆ ಮಾತು ಕೇಳಿಯೂ ಜೀವನದ ಮೇಲೆ ಆಶೆಯಿಂದ ಹಾಗೆ ಊಟ ಮಾಡ್ತಾ ಇದ್ದ ಭೀಮಸೇನ ದೇವರಾದ. ಯಾಕೆ ಹಂಗೆ ಮಾಡಿದರು ಅಂದರೆ ಕ್ಷತ್ರಿಯ ವನಕ್ಕೆ ಹೋಗಬೇಕು, ವೈರಾಗ್ಯವೇ ಬಂದಿಲ್ಲ ಅಂಥೇಳಿ ಒಳ್ಳೆಯವರು ಆದ್ದರಿಂದ ಹಾಗೆ ಮಾಡಿದರು. ಆವಾಗ ವಿದುರ ಬಂದು ಉಪದೇಶ ಕೊಡುತ್ತಾರೆ. ಭೀಮಾಪವರ್ಜಿತಂ ಪಿಂಡ ಮಾದತ್ತೆ ಗೃಹಪಾಲವತ್. ಭೀಮಸೇನ ದೇವರು ಬಿಸಾಡಿದ ಪಿಂಡವನ್ನು ನಾಯಿ ಅಂತ ತಿಂದು ಬದುಕ್ತಾ ಇದೆಯಾ ಅಂತ ಹೇಳಿದಾಗ ಆಗ ಜ್ಞಾನೋದಯ ಆಗುತ್ತೆ. ಕಾಡಿಗೆ ಹೊರಟು ವಿಶೇಷ ತಪಸ್ಸು ಮಾಡಿ ತಾವು ಸದ್ಗತಿಯನ್ನು ಪಡೀತಾರೆ. ಗಾಂಧಾರಿ ಸಹಿತವಾಗಿ ಕುಂತಿದೇವಿ ಹಿಂದೆ ಹೊರಡುತ್ತಾಳೆ. ಇಷ್ಟಾದಾಗ ಇತ್ತ ಪರೀಕ್ಷಿನ್ ಮಹಾರಾಜನ ಜನನ. ಜಾತಕರ್ಮಾದಿಗಳೆಲ್ಲ ಆಗುತ್ತೆ. ಜಾತಕವು ಬರೆದು ಹೇಳುತ್ತಾರೆ ಬ್ರಾಹ್ಮಣರು. ಅದ್ಭುತವಾದ ವ್ಯಕ್ತಿ ಆಗ್ತಾನೆ, ಅಶ್ವಮೇಧಾದಿ ಯಾಗಗಳನ್ನು ಮಾಡ್ತಾನೆ, ಕೊನೆಯಲ್ಲಿ ತಕ್ಷಕನ ಕೈಲಿ ಸತ್ತು ಹೋಗ್ತಾನೆ. ಭಾಗವತ ಕೇಳಿ ಅಂದರು. ಸಂತೋಷಪಟ್ಟರು, ಭಾಗವತ ಕೇಳ್ತಾನಲ್ವಾ. ಅಷ್ಟರೊಳಗೆ ಅರ್ಜುನ ಬಂದ. ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಹೊರಟ ಪರಂಧಾಮಕ್ಕೆ. ಅದಕ್ಕೆ ಎಲ್ಲರೂ ಸೇರಿಕೊಂಡು ನಾವಿರಬಾರದಿನ್ನ ಅಂತ ಪಾಂಡವರು ಮಹಾಪ್ರಸ್ಥಾನಕ್ಕೆ ಮಾಡ್ತಾ ಇದ್ದಾರೆ. ಪರೀಕ್ಷಿನ್ ಮಹಾರಾಜನನ್ನು ರಾಜ್ಯದಲ್ಲಿ ಕೂಡಿಸಿ ಯುಯುತ್ಸುವನ್ನು ಇಡ್ತಾ ಇದ್ದಾರೆ. ಪರೀಕ್ಷಿನ್ ಮಹಾರಾಜ ಹೇಳಿದಂತೇನೆ ಯಾಗಗಳು ಮಾಡಿಸಿದ, ಎಲ್ಲ ದೊಡ್ಡವನಾದ ಮಹಾನುಭಾವನಾದ. ನಂತರ ಕಲಿ ತನ್ನ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ತಿಳಿದುಕೊಂಡು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹುಡುಕ್ತಾ ಬಂದಾಗ ಒಂದು ಕಡೆ 4 ಕಾಲಲ್ಲಿ ಒಂದು ಕಾಲು ಮಾತ್ರ ಉಳಿದ ಎತ್ತು, ಕೃಶವಾದ ಆಕಳು ಮಾತಾಡಿಕೊಳ್ಳುತ್ತಾ ಇವೆ. ಕೃಷ್ಣ ಇದ್ದಷ್ಟವರೆಗೆ ಚೆನ್ನಾಗಿದ್ದೀವಿ, ಇವಾಗಿಲ್ಲ ಅಂದಾಗ ಅರ್ಥ ಆಗುತ್ತೆ ಯಾರಿಗೆ? ಪರೀಕ್ಷನ್ ಮಹಾರಾಜನಿಗೆ. ಇದು ಎತ್ತು ಆಕಳಲ್ಲ, ಅಲ್ಲಿ ವಿಶೇಷವಾಗಿ ಧರ್ಮ ಭೂದೇವಿ ಮಾತಾಡಿಕೊಳ್ತಾ ಇರೋದು, ಧರ್ಮ ದೇವತ ಅಂತ ಅವರನ್ನು ಸಾಂತ್ವನ ಮಾಡಲಿಕ್ಕೆ ಹೊರಡೋದ್ರೊಳಗೆ ರಾಜವೇಷಧಾರಿಯಾದ ಶೂದ್ರನೊಬ್ಬ ಬಂದು ಕಾಲಿಂದ ಹೊಡೆಯುತ್ತಾ ಇದ್ದಾನೆ, ಖಡ್ಗವನ್ನು ಹಿಡಿದು ಹೋಗ್ತಾ ಇದ್ದರೆ ಅವನನ್ನು ನಿಗ್ರಹ ಮಾಡುತ್ತಾನೆ ರಾಜ. ಆವಾಗ ಕಲಿ ಕೇಳ್ತಾನೆ, ಅಯ್ಯೋ ನನ್ನನ್ನು ಬಿಡಿಸಿದ್ರೆ ಹೇಗೆ, ಹೊರಟು ಹೋಗು ನನ್ನ ರಾಜ್ಯದಿಂದ, ನೀನು ಅಧರ್ಮ ಬಂಧು, ನಿನ್ನ ಜೊತೆಗೆ ಎಲ್ಲ ನಿನ್ನ ಸೈನ್ಯ ಬರುತ್ತಪ್ಪ, ಎಲ್ಲನ್ನ ಹಾಳು ಮಾಡುತ್ತೆ, ಹೊರಟೋಗು ಅಂತ ಹೇಳಿದಾಗ ಮುಂದೆ ನಂದೇ ರಾಜ್ಯ, ನನ್ನನ್ನೇ ಹೋಗು ಅಂದರೆ ಹೇಗೆ? ಅದಕ್ಕೆ ನೋಡಿದರಂತೆ ಕಲಿಕಾಲದಲ್ಲಿ ಈ ಕಲಿ ಇದ್ದರೆ ಸಜ್ಜನರಿಗೆ ಉಪಕಾರ. ಅಯ್ಯೋ ಏನು ಉಪಕಾರ ಹೇಳ್ತಾರೆ, ಕೃತ ತ್ರೇತ ದ್ವಾಪರಗಳಲ್ಲಿ ಮೂರು ಯುಗ ಪೂರ್ಣವಾಗಿ ಒಬ್ಬ ವ್ಯಕ್ತಿ ಮೂರು ಯುಗ ಪೂರ್ಣವಾಗಿ ಸಾಧನೆ ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಕಲಿಯುಗದಲ್ಲಿ ದೇವರ ನಾಮ ಒಮ್ಮೆ ನೆನೆದರೆ ಬರುತ್ತಂತೆ. ಅಷ್ಟೇ ಅಲ್ಲ, ತುಂಬ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇಲ್ಲಿ ಕಲಿಯುಗಕ್ಕೆ. ಇಲ್ಲಿ ಪುಣ್ಯ ಬೇಗ ಫಲ ಕೊಡುತ್ತೆ, ಪಾಪ ನಿಧಾನವಾಗಿ ಕೊಡುತ್ತೆ, ದೇವ ಬೇಗ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಕೃತಾದಿಷು ಜನಾಹ ರಾಜನ್ ಕಲವು ಇಚ್ಛಂತಿ ಸಂಭವಂ ಅಂತ. ಕೃತ ತ್ರೇತ ದ್ವಾಪರದಲ್ಲಿರತಕ್ಕಂಥ ಜನರೆಲ್ಲ ದೇವರನ್ನ ಕೇಳಿಕೊಂಡು ಕಲಿಯುಗದಲ್ಲಿ ಹುಟ್ಟಬೇಕಪ್ಪ, ಬಹಳ ಚೆನ್ನಾಗಿರುತ್ತೆ, ಸುಗ್ಗಿ ಕಾಲ ಅಂತ ಬರ್ತಾರಂತೆ. ನಮ್ಗೆ ಗೊತ್ತಿಲ್ಲ ನೋಡ್ರಿ, ನಾವಿಲ್ಲೇ ಇರ್ತೀವಿ, ದೇವರ ನಾಮ ನೆನೆದರೆ ಎಷ್ಟು ಫಲ ಎಂಬುದು ಗೊತ್ತಿಲ್ಲ. ಏನೋ ಕ್ಯಾಶುವಲ್ ಆಗಿ ಒಂದು ಸ್ಯಾಲ್ಯೂಟ್, ಬೆಳಗ್ಗೆ ಎದ್ದು ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇರ್ತೀವಿ, ಹೌದಲ್ವೋ? ಈ ಜೀವನದ ಬೆಲೆಯೇ ಗೊತ್ತಿಲ್ಲದೆ ಕ್ಯಾಶುವಲ್ ಆಗಿ ಕಳೆದು ಬಿಡ್ತಾ ಇರ್ತೀವಿ. ಗೊತ್ತಿದ್ದವ್ರು ಹಾಗೆ ಮಾಡಲ್ಲ, ಒಂದು ಕ್ಷಣವೂ ವ್ಯರ್ಥ ಆಗದಂತೆ ಸಾಧನೆ ಮಾಡಿಕೊಂಡು ಹೋಗ್ತಾರೆ, ಅಪ್ಪಟ ಬಂಗಾರ ಸಂಪಾದನೆ ಮಾಡ್ತಾರೆ. ಹಾ, ಈ ರೀತಿಯಾಗಿ ಪರೀಕ್ಷಿನ್ ಮಹಾರಾಜ ಕಲಿಯನ್ನು ನಿಗ್ರಹ ಮಾಡಿದ್ರು. ಅವನನ್ನು ಇರಲಿಕ್ಕೆ ಐದು ಜಾಗಗಳು ಕೊಟ್ಟರು, ನಾಲ್ಕು ಕೊಟ್ಟರು, ಇನ್ನೊಂದು ಬೇಡದ ಅದು ಕೊಟ್ಟರು. ದ್ಯೂತ ಪಾನ ಕೆಟ್ಟ ಸ್ತ್ರೀಯರು ಸೂನ ಹಿಂಸೆ ಬಂಗಾರ ಐದನ್ನು ಕೊಟ್ಟರು. ನಂತರ ಬೇಟೆಗೆ ಹೋದಂಥ ರಾಜ ಸುಸ್ತಾಗಿ ಒಬ್ಬ ಮುನಿ ಹತ್ರ ಬರ್ತಾರೆ, ಶಮೀಕರ ಹತ್ರ. ಅವರು ಮೌನವ್ರತ, ಭಾರತದಲ್ಲಿ ವಿಸ್ತಾರವಾಗಿ ಬರುತ್ತೆ, ಮೌನವ್ರತದಲ್ಲಿರ್ತಾರೆ. ನೀರು ಕೇಳಿದರು, ಅವರು ಮೌನವ್ರತ ಆದ್ದರಿಂದ ಏನು ಕದಲಲ್ಲ, ಧ್ಯಾನದಲ್ಲಿರ್ತಾರೆ, ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಆ ರಾಜ ಎಲ್ಲವೂ ಕೇಳ್ತಾನೆ, ಹಾಗ ಹೀಗ ಏನು ಕೇಳಿದ್ರು ಉತ್ತರ ಕೊಡಲ್ಲ, ಸಿಟ್ಟು ಬರುತ್ತೆ ಅವರಿಗೆ. ಈ ವ್ಯಕ್ತಿ ಏನು ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಅವಮಾನ ಮಾಡಬೇಕು ಅಂತ ಹೇಳಿ, ಸತ್ತ ಹಾವಿನ ಶರೀರ ಒಂದು ಬಿದ್ದಿರುತ್ತೆ, ಸತ್ತ ಹಾವು ಬಿದ್ದಿರುತ್ತೆ, ಅದನ್ನು ಅವರ ಕೊರಳಿಗೆ ಹಾಕಿ ಹೊರಟೋಗ್ತಾರೆ. ಹಾಕೋದು ಗೊತ್ತಾಗ್ತಾ ಇದ್ದರೂ ಸುಮ್ಮನೆ ಇರ್ತಾರೆ ಮಹಾತ್ಮರು. ಆವಾಗ ಅವರ ಮಗನಾಗಿರತಕ್ಕಂಥ ಶೃಂಗಿ ಬಂದು ಶಾಪ ಕೊಡ್ತಾನೆ, ನಮ್ಮಪ್ಪನ ಕೊರಳಲ್ಲಿ ಯಾರಾದರೆ ಈ ಸತ್ತ ಹಾವನ್ನು ಹಾಕಿದ್ದಾರೋ ಅವರು ಒಂದು ವಾರದೊಳಗೆ ಸಾಯಲಿ. ಸಪ್ತ ದಿನಾದಿತಃ. ಸರಿ, ಆವಾಗ ಶಮೀಕರಿಗೆ ತನ್ನ ಮಗ ಮಾಡಿರ್ತಕ್ಕಂಥ ವಿಷಯ ಮಗನಿಂದ ಗೊತ್ತಾಗುತ್ತೆ. ಆವಾಗ ಮಗನನ್ನು ಚೂರು ಮೂದಲಿಸಿ, ತಪ್ಪು ನೀ ಮಾಡಿದ್ದು, ರಾಜರಿಗೆ ಕೊಡಬಾರದಾಗಿತ್ತು, ಆ ಶಾಪವನ್ನು ಹಿಂತೆಗೆಯುವ ತಾಕತ್ತವರಿಗಿತ್ತು, ತೆಗೆದಿಲ್ಲ. ಯಾಕೆ ಅಂದರೆ ಶಾಪ ನೆಪ ಮಾತ್ರ ಅಷ್ಟೇ, ಶಾಪ ಇಲ್ಲದಿದ್ದರೂ ಆತನಿಗೆ ಆಯುಷ್ಯವೇ ಇಲ್ಲ, ರಾಜನಿಗೆ ಸತ್ತು ಹೋಗ್ತಿದ್ದ. ಈ ಶಾಪದ ನೆಪದಿಂದ ಈತನಿಗೆ ಭಾಗವತ ಕೇಳುವಂಥ ಸೌಭಾಗ್ಯ ಬರುತ್ತೆ, ಅದನ್ನು ನಾನು ಯಾಕೆ ತೆಗಿಬೇಕು ಅಂತ ರಾಜನಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಹೇ ರಾಜ, ನನ್ನ ಮಗ ನಿನಗೆ ಶಾಪ ಕೊಟ್ಟಿದ್ದಾನೆ, ಸಾಯಲಿಕ್ಕೆ ಸಿದ್ಧನಾಗು ಅಂತ. ಆವಾಗ ಎಲ್ಲ ವಿಶೇಷವಾಗಿರತಕ್ಕಂಥ ರಾಜ್ಯವನ್ನು ತ್ಯಾಗ ಮಾಡಿ ತಾವು ಭಗವಂತನ ಕಥಾ ಕೇಳಲಿಕ್ಕಾಗಿ ಗಂಗಾದೃಢಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಋಷಿಮುನಿಗಳು ಸೇರ್ತಾ ಇದ್ದಾರೆ, ಅವರೆಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ನೀವೆಲ್ಲರೂ ಬಂದಿದ್ದೀರಾ ಅಂದರೆ ಒಬ್ಬೊಬ್ಬರು ಜಗತ್ತನ್ನೇ ಪವಿತ್ರ ಮಾಡತಕ್ಕಂಥವರು, ದರ್ಶನ ಕೊಡೋದೇ ಅಪರೂಪ. ಅಂತಹದ್ದು ನೀವೆಲ್ಲ ನನಗೆ ದರ್ಶನ ಕೊಡ್ತಾ ಇದ್ದೀರಿ ಅಂದರೆ ಕೃಷ್ಣನ ಅನುಗ್ರಹ ನನ್ನ ಮೇಲಿದೆ ಅಂತರ್ಥ. ಅಷ್ಟರೊಳಗೆ ವಿಶೇಷವಾಗಿರತಕ್ಕಂಥ ಶುಕಾಚಾರ್ಯರು ಬರ್ತಾ ಇದ್ದಾರೆ. 16 ವರ್ಷದ ಪ್ರಾಯ, 16 ವರ್ಷದ ಪ್ರಾಯದ ಶರೀರ, ತುಂಬ ವಯಸ್ಸಾಗಿದೆ, ಸುಂದರ ಕಾಯ, ಅದ್ಭುತವಾದ ವರ್ಣನೆ. ಎಲ್ಲರೂ ಜನ ಹಿಂದೆ ಬರ್ತಾ ಇದ್ದಾರೆ, ಹೆಂಗಸರು ಹುಡುಗರು ಅವರನ್ನು ನೋಡ್ತಾ ಬರ್ತಾ ಇದ್ದಾರೆ. ಶರೀರದ ಮೇಲೆ ಬಟ್ಟೆ ಇಲ್ಲ, ದಿಗಂಬರರಾಗಿದ್ದಾರೆ. ಅವರ ಸೌಂದರ್ಯ ಎಂಥದ್ದು ಅಂದರೆ ಜಗತ್ತನ್ನೇ ಆಕರ್ಷಣೆ ಮಾಡುತ್ತಾ ಇದೆ ತಪಶಕ್ತಿ. ಇವರು ಬಂದ ಕೂಡಲೇ ಎಲ್ಲರೂ ದಿಗ್ಗನೆ ಹೇಳ್ತಾ ಇದ್ದಾರೆ. ಇಷ್ಟು ಜನ ಋಷಿಮುನಿಗಳು, ನೀವೊಂದ್ಸಲ ಅಲ್ಲಿ ನೋಡಬೇಕು, ಆ ಪಿಕ್ಚರ್ ಹಾಕೋಬೇಕು ತಲೆಗೆಲ್ಲಿ ಹೇಗಿತ್ತು ಅಂಥೇಳಿ. ಆ ಒಂದು ಗಂಗೆಯ ದಡದಲ್ಲಿ ಎಷ್ಟು ಜನ ಬಂದಿದ್ರಯ್ಯ ಅಂದರೆ ಹೇಳ್ತಾರೆ 86,000 ಜನ ಪ್ರಧಾನ ಮುನಿಗಳು, ಅವರ ಶಿಷ್ಯ ಪ್ರಶಿಷ್ಯರೆಲ್ಲರೂ ಅಷ್ಟು ಜನ ಎಲ್ಲರೂ ಆ ಗಂಗೆ ದಡದಲ್ಲಿ ಕೂಡ್ತಾ ಇದ್ದಾರೆ. ಎಷ್ಟು ಜನ ಇರಬೇಕು, ಅಷ್ಟು ಜನ ಇವರು ಒಬ್ಬರು ಬಂದ ಕೂಡಲೇ ದಿಗ್ಗನೆ ಹೇಳಬೇಕಾದರೆ ಎಂಥ ವ್ಯಕ್ತಿತ್ವ. ಕೂಡಿಸಿ ತಲೆಬಾಗಿ ಕೇಳ್ತಾ ಇದ್ದಾನೆ, ಅರ್ಘ್ಯಪಾದ್ಯ ಕೊಟ್ಟು ನಮಸ್ಕಾರ ಮಾಡಿ, ಸ್ವಾಮಿ ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ಮಾಡಬೇಕಾಗಿದ್ದೇನೆ. ಆವಾಗ ಶುಕಾಚಾರ್ಯರು ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಬಹುಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರವಾಯ ಅನುಪಲಭ್ಯ ವರ್ತ್ಮನೆ. ಹೇ ಸ್ವಾಮಿ, ಎಲ್ಲರ ಹೃದಯದಲ್ಲಿ ಇರ್ತೀಯ, ಯಾರಿಗೂ ಸಿಗಲ್ಲ, ಒಳಗೇ ಬಚ್ಚಿಟ್ಟುಕೊಂಡಿರ್ತೀಯ, ಎಲ್ಲ ಕೆಲಸ ಮಾಡಿಸ್ತೀಯ. ಹರಿಯೇ, ಈ ವ್ಯಕ್ತಿ ನನ್ನನ್ನು ಕೇಳ್ತಾ ಇದ್ದಾನೆ, ನಿನ್ನ ಪರಿಚಯ ಮಾಡಿಕೊಡಬೇಕಂತೆ. ಅದಕ್ಕೆ ನೀನೇ ನನ್ನೊಳಗಿದ್ದು ನಿನ್ನ ಪರಿಚಯ ಮಾಡಿಕೊಡೋ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತ. ಯಾಕೆ, ಯಾವ ವ್ಯಕ್ತಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ನಾವು ಹೇಳಬೇಕು, ಹೆಚ್ಚು ಹೇಳಬಾರದು, ಕಡಿಮೆ ಹೇಳಬಾರದು. ಯೋಗ್ಯತೆ ಅನತಿರೇಕ ಅಂತ ಹೇಳ್ತಾರೆ. ಅದಕ್ಕೆ ಇವರಿಗೆ ಎಷ್ಟು ಹೇಳಬೇಕೋ ಒಳಗಿದ್ದ ನಿನಗೆ ಗೊತ್ತು ಹರಿಯೇ, ನೀನೇ ನುಡಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುರು ಮಾಡ್ತಾರೆ. ಹೇ ರಾಜ, ಬಹಳ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಮಾಡಿದ್ದೀಯ, ಇಷ್ಟೇ ನೋಡು, ಸಾಯಲಿಕ್ಕೆ ಸಿದ್ಧನಾದವ, ಮನೆಯನ್ನು ಬಿಡಬೇಕು, ತೀರ್ಥಕ್ಕೆ ಬರಬೇಕು, ಸ್ನಾನಾದಿಗಳು ಮಾಡಿ ಧ್ಯಾನದಲ್ಲಿ ಕೂಡಬೇಕಯ್ಯ, ಓಂಕಾರ ಅಭ್ಯಾಸ ಮಾಡಬೇಕು, ಭಗವಂತನಲ್ಲಿ ಮನಸ್ಸು ನಿಲ್ಲಿಸಬೇಕು, ಅವನನ್ನು ಪಡೆಯಬೇಕು, ಇಷ್ಟೇ. ಮನಸ್ಸೇ ನಿಲ್ಲಲ್ಲಲ್ವಾ, ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು, ಪ್ರಾಣಾಯಾಮದಿಂದ ಮನಸ್ಸು ನಿಲ್ಲುತ್ತೆ. ಪ್ರಾಣಾಯಾಮೈ ದಹೇದೋಷಾನ್ ಧಾರಣಾಭಿಸ್ತ ಕೆಲ್ವಿಷಾನ್. ಈ ಮನಸ್ಸಿನ ಚಾಂಚಲ್ಯ ಹೋಗೋದು ವಿಶೇಷವಾಗಿರತಕ್ಕಂಥ ಈ ಪ್ರಾಣಾಯಾಮದಿಂದ. ಆದರೆ ಮನಸ್ಸು ಈ ಥರ ಚಾಂಚಲ್ಯಕ್ಕೆ ಕಾರಣವಾಗಿದ್ದು ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಪಾಪಗಳು. ಆ ಪಾಪಗಳು ಹೋಗಬೇಕಾದರೆ ಏನು ಮಾಡಬೇಕು ಅಂತ ಹೇಳ್ತಾರೆ, ಭಗವಂತನ ವಿರಾಟ್ ರೂಪವನ್ನು ಚಿಂತನೆ ಮಾಡಬೇಕು. ಪಾತಾಳ ಮೇತಸ್ಯಹಿ ಪಾದಮೂಲಂ ಅಂತ, ದೇವರ ಪಾದದಲ್ಲಿ, ಪಾದ ಮೂಲದಲ್ಲಿ ಪಾತಾಳವಿದೆ. ಅವನ ಪಾದದ ಮೇಲೆ ಅಂಗಾಲಿನಲ್ಲಿ ಪಾದ, ವಿಶೇಷವಾಗಿರತಕ್ಕಂಥ ಪಾದಾಳ, ಮುಂಗಾಲಿನಲ್ಲಿ ರಸಾತಲ, ಹಿಮ್ಮಡದಲ್ಲಿ ವಿಶೇಷವಾಗಿರತಕ್ಕಂಥ ಗಂಟು, ಗುಲ್ಫ ಅಂತಾರೆ, ಅಲ್ಲಿ ವಿಶೇಷವಾಗಿರತಕ್ಕಂಥ ತಲಾತಲ, ನಂತರ ವಿಶೇಷವಾಗಿರತಕ್ಕಂಥ ಪಾತಾಳ, ರಸಾತಲ, ತಲಾತಲ ಮತ್ತು ಸುತಲ ಲೋಕ, ಈ ರೀತಿಯಾಗಿ ನಂತರ ಅತಲವಿತಲ ಲೋಕಗಳು, ಅತಲವಿತಲ ಸುತಲ ತಲಾತಲ ರಸಾತಲ ಪಾತಾಳಾದಿಗಳು ಕೆಳಗೆ ಬಂದರೆ
ಅದರ ಮೇಲೆ ಬರತಕ್ಕಂಥ ಲೋಕ ಯಾವುದು ಅಂದರೆ ಭೂಲೋಕ, ನಂತರ ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಈ 14 ಲೋಕಗಳನ್ನು ತನ್ನ ಶರೀರದಲ್ಲಿ ಧಾರಣೆ ಮಾಡಿದ ರೂಪವೇ ವಿರಾಟ್ ರೂಪ. ಆ ರೂಪವನ್ನು ಯಾರು ಧಾರಣೆ ಮಾಡುತ್ತಾರೋ, ಧಾರಣ ಅಂದ್ರೇನು, ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ. ಆ ಲೋಕಗಳ ನೆನಪು ನಾಭಿಯಿಂದ ಮೇಲಕ್ಕೆ, ನಾಭಿಯಿಂದ ಕಳಕ್ಕೆ ನೆನಪಿಟ್ಟುಕೊಂಡ್ರೆ ಆಗುತ್ತೆ. ನಾಭಿಯಲ್ಲಿ ವಿಶೇಷವಾಗಿರತಕ್ಕಂಥ ಭುವರ್ಲೋಕ, ಕಟಿಯಲ್ಲಿ ಭೂಲೋಕ, ನಾಭಿಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಗಲೋಕ, ಉರಸ್ಸಿನಲ್ಲಿ ಮಹರ್ಲೋಕ, ಕಂಠ ಅಂದರೆ ವಿಶೇಷವಾಗಿರತಕ್ಕಂಥ ವದನ ಕಂಠ ಎರಡು ಸೇರುವಂಥ ಇಲ್ಲಿ ಇಂದ್ರ ಯೋನಿ, ಕಿರುನಾಲಿಗೆ ಪ್ರಾಂತದಲ್ಲಿ ಜನೋಲೋಕ, ಭ್ರೂಮಧ್ಯದಲ್ಲಿ ತಪೋಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ, ಭೂಲೋಕದ ಕೆಳಗೆ ಎರಡು ತೊಡೆಗಳಲ್ಲಿ ಅತಲ ವಿತಲ, ಎರಡು ಮಂಡಿಗಳಲ್ಲಿ ಸುತಳ ಲೋಕ, ನಂತರ ಕಣಕಾಲಿನಲ್ಲಿ ಅತಲ ವಿತಲ ಸುತಲ ತಲಾತಲ ಲೋಕ. ಅಂದರೆ ಕಣಕಾಲು, ಕಣಕಾಲಿನಲ್ಲಿ ತಲಾತಲ, ನಂತರ ವಿಶೇಷವಾಗಿರತಕ್ಕಂಥ ರಸ ಮಹಾ ವಿಶೇಷವಾಗಿರತಕ್ಕಂಥ ರಸಾತಳ, ನಂತರ ಪಾತಾಳ. ಈ ರೀತಿಯಾಗಿ ಆ ಚಿತ್ರಣೆಯನ್ನು ಕೊಡತಾ ಬರುತ್ತಾ ಇದ್ದಾರೆ. ದ್ವಿತೀಯ ಸ್ಕಂಧದಲ್ಲಿ ಆ ಮಾತುಗಳನ್ನು ನಾವು ವಿಶೇಷವಾಗಿ ಚಿಂತನೆ ಮಾಡುತ್ತಾ ಬಂದರೆ, ಪಾತಾಲಮೇತಸ್ಯ ಹಿ ಪಾದ ಮೂಲಂ, ಪಾತಾಳದ ವಿಶೇಷವಾಗಿ ದೇವರ ಪಾದ ಮೂಲದಲ್ಲಿ, ದೇವರ ಮುಂಗಾರಿನಲ್ಲಿ ರಸಾತಲ, ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೌ, ದೇವರ ಆ ಗಂಟುಗಳಲ್ಲಿ ಮಹಾತಲ, ನಂತರ ಹೇಳ್ತಾ ಇದ್ದಾರೆ ತಲಾತಲಂ ವೈ ಪುರುಷಸ್ಯ ಜಂಘೇ, ದೇವರ ಕಣಕಾಲಿನಲ್ಲಿ ತಲಾತಲ, ನಂತರ ವಿಶೇಷವಾಗಿರತಕ್ಕಂಥ ದ್ವೇ ಜಾನುನಿ ಸುತಲಂ ವಿಶ್ವಮೂರ್ತೇ, ಎರಡು ಮಂಡಿಗಳಲ್ಲಿ ಸುತಲವಿದೆ, ಕಳಗೆ ಪಾತಾಳ, ನಂತರ ಮುಂಗಾಲಿನಲ್ಲಿ ರಸಾತಳ, ಗಂಟಿನಲ್ಲಿ ಮಹಾತಲ, ಮತ್ತು ಈ ಜಂಘ ಕಣಕಾಲಿನಲ್ಲಿ ತಲಾತಲ, ಮಂಡಿಯಲ್ಲಿ ಸುತಲ, ಎರಡು ತೊಡೆಗಳಲ್ಲಿ ಅತಲ ವಿತಲ, ಊರುದ್ವಯಂ ವಿತಲಂ ಚ ಅತಲಂ ಚ, ನಂತರ ಮಹೀತಲಂ ತಜ್ಜಘನಂ ಮಹೀಪತೇ, ಆ ಕಟಿಪ್ರಾಂತ ಮಹೀತಲ ಅಂದರೆ ವಿಶೇಷವಾಗಿರತಕ್ಕಂಥ ಭೂಲೋಕ, ನಭಸ್ಥಲಂ ನಾಭಿ ಸರೋಗೃಣಂತಿ, ಆ ನಾಭಿಪ್ರಾಂತ ವಿಶೇಷವಾಗಿ ನಭಸ್ಥಲಂ ಭುವರ್ಲೋಕ, ಹೇಳ್ತಾ ಇದ್ದಾರೆ ಉರಸ್ಥಲಂ ಜ್ಯೋತಿರನೀಕಮಸ್ಯ, ಈ ವಿಶೇಷವಾಗಿರತಕ್ಕಂಥ ಹೃದಯ ಪ್ರಾಂತ, ಹೃದಯ ಪ್ರಾಂತ ಅದರ ಮೇಲೆ ವಿಶೇಷವಾಗಿರತಕ್ಕಂಥ ಉರಸ್ಥಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಂದರೆ ಸ್ವರ್ಗಲೋಕ, ನಂತರ ಮಹರ್ಲೋಕ ಬರುತ್ತಾ ಇದೆ. ಹಾ, ಅಲ್ಲಿ ಹೇಳ್ತಾ ಇದ್ದ ಗ್ರೀವಾ ಮಹಃ, ಈ ಕಂಠ ಈ ಪ್ರಾಂತ ವಿಶೇಷವಾಗಿ ಮಹರ್ಲೋಕ. ಇನ್ನ ವದನಂ ವೈ ಜನೋಸ್ಯ, ವದನ ಅಂದರೆ ಬಾಯಿ ಅಂತಲ್ಲ, ಬಾಯಿ ಸರಿಯಾಗಿ ಒಳಕೋದ್ರೆ ಕುತ್ತಿಗೆ ಬಾಯಿ ಸೇರುವ ಜಾಗ ಇಂದ್ರಯೋನಿ. ತಪೋರರಾಟಿಂಬಿ ದುರಾದಿ ಪುಂಸಃ ಸತ್ಯಂ ತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ, ಆತನ ವಿಶೇಷವ ಲಲಾಟ ರರಾಟ ಯಾವುದು ಅಂದರೆ ವಿಶೇಷವಾದ ಹುಬ್ಬು, ಅದು ತಪೋಲೋಕ, ನಂತರ ಸತ್ಯಲೋಕ ತಲೆ ಮೇಲಿದೆ ಅಂತ ಈ ರೀತಿಯಾದ ಕಲ್ಪನೆ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಭಗವಂತನ ಆ ರೂಪ 14 ಲೋಕಗಳನ್ನು ಧಾರಣೆ ಮಾಡತಕ್ಕಂಥ ರೂಪ, ಇದನ್ನೇ ನಮ್ಮ ಶೇಷದಾಸರು ಮಕಸುಳಾದಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಸರಿಯಾಗಿ ಅವರು ಹೇಳೋದು ನಾಭಿಯಿಂದ ಮೇಲಕ್ಕೆ ಹೋಗ್ರಿ, ನಾಭಿಯಿಂದ ಕಳಕ್ಕೆ ಹೋಗ್ರಿ, ನಾಭಿಯಿಂದ ಮೇಲಕ್ಕೆ ಲೋಕಗಳ ಚಿಂತನೆ ಮಾಡಿ ನಂತರ ನಾಭಿಯ ಕಳಗೂ ಚಿಂತನೆ ಮಾಡಿ ಅಂತ. ನಾಭಿಯಿಂದ ಕೆಳಗೆ ಬಂದರೆ, ನಾಭಿಯಿಂದ ಮೇಲಕ್ಕೆ ಹೋದರೆ, ಇನ್ನೊಂದ್ಸಲ ಹೇಳೋಣ. ಹಾಂ, ನಾಭಿಯಲ್ಲಿ, ನಾಭಿಯ ಕೆಳಗೆ ಭೂಲೋಕ, ನಾಭಿಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಗಲೋಕ. ಇಲ್ಲಿ ವಿಶೇಷವಾಗಿ ಕಂಠ ಪ್ರಾಂತಕ್ಕೆ ಹತ್ತಿರ ಇಲ್ಲಿ ಉರಸ್ಸು, ಇಲ್ಲಿ ಯಾವುದು ಮಹರ್ಲೋಕ. ನಂತರ ಈ ಪ್ರಾಂತ ಅಂದರೆ ವದನ ಅಂದರೆ ಕಂಠ ಸೇರುವ ಪ್ರಾಂತ ಅಂದರೆ ಇಂದ್ರಯೋನಿ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಜನೋಲೋಕ, ಶೇಷದೇವರಿರ್ತಾರೆ. ಇಲ್ಲಿ ತಪೋಲೋಕ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಲಲಾಟದಲ್ಲಿ ದ್ವಿದಳ ಕಮಲ ಅಂತ ದಾಸರಾಯರು ಹೇಳ್ತಾರೆ. ಅಲ್ಲಿ ಗರುಡದೇವರಿರ್ತಾರೆ. ನಂತರ ವಿಶೇಷವಾದ ಶಿರಸ್ಸಿನಲ್ಲಿ ಸತ್ಯಲೋಕ. ಕೆಳಗೆ ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಲಾದಿ ಲೋಕಗಳು. ಇಷ್ಟು 14 ಲೋಕಗಳ ಒಂದು ಈ ರೂಪವನ್ನು ಬಿಟ್ಟು ಬಿಟ್ಟು ನೆನೆಯೋದು ಧಾರಣ, ಏಕಪ್ರಕಾರ ನೆನೆಯೋದು ಧ್ಯಾನ ಅಂತ ಹೇಳ್ತಾರೆ. ಇದರ ಚಿಂತನೆಯಿಂದ ಎಷ್ಟು ಲಾಭ ಹೇಳ್ತಾರೆ. ಅದ್ಭುತವಾಗಿರತಕ್ಕಂಥ ಈ ಚಿಂತನೆ ಯಾರಿಗಿರುತ್ತೆ, ಅವರು ಒಂದು ತೊಟ್ಟು ನೀರು ಯಾರಿಗೆ ಕೊಟ್ಟರೂ, ಏನೊಂದು ಚೂರು ಪದಾರ್ಥ ಕೊಟ್ಟರೂ ಪರ್ವತಕ್ಕೆ ಸಮಾನ. ಹೇಳ್ತಾರೆ ತೃಣ ಮೇರು ಮಾಡಿ ಪೊರೆವಾ ಅಂತಾರೆ. ಅಂಥದ್ದು ಅದ್ಭುತವಾಗಿರತಕ್ಕಂಥ ಈ ರೂಪ. ಈ ಸ್ಥೂಲ ರೂಪದ ಹಿಡಿತಕ್ಕೆ ಬಂದ ಮೇಲೆ ಅವರು ಯಾರಾದರೆ ಸಾಧನೆ ಮಾಡ್ತಿರ್ತಾರೋ ಅವರು ಹೃದಯಾಕಾಶಕ್ಕೆ ಮನಸ್ಸು ಹೋಗುತ್ತೆ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಕೆಲವರು ಹಾಗೇ ಈ ಧಾರಣೆಯನ್ನು ಮುಂದುವರಿಸಿ ಹೃದಯದಲ್ಲಿರತಕ್ಕಂಥ ಸೂಕ್ಷ್ಮ ರೂಪದತ್ರ ಹೋಗಿ ಆ ರೂಪ ನಿಂತ ಮೇಲೆ ಅವನಲ್ಲಿ ಮನಸ್ಸು ಧ್ಯಾನದಲ್ಲಿ ಇಡ್ತಾರೆ ಎಂಬುದನ್ನು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ಮೇನ್ ಸಬ್ಜೆಕ್ಟ್ ಎಲ್ಲ 2ನೇ ಅಧ್ಯಾಯದಲ್ಲಿ ಸ್ಕಂದದಲ್ಲಿ ಬರ್ತಾ ಇದೆ. ನಂತರ ನಾರದರು ಬ್ರಹ್ಮದೇವರಲ್ಲಿ ಪ್ರಶ್ನೆ ಮಾಡೋ ವಿಚಾರ, ಭಗವಂತ ಅಂದರೆ ನೀವೇ ದೊಡ್ಡವರ ಅಂತ ಕೇಳಿದರೆ, ಇಡೀ ಜಗತ್ತು ನೀನು ನಾವು ಎಲ್ಲರೂ ಯಾರ ವಶವಾಗಿದ್ದೇವೋ ಅವನೇ ಭಗವಂತ, ಅವನನ್ನು ಹೀಗೆ ಚಿಂತನೆ ಮಾಡಬೇಕು. ನಾನು ಹಿಂದೆ ನನ್ನ ಸೃಷ್ಟಿಯಾದಾಗ ನನ್ನ ಸೃಷ್ಟಿ ಮಾಡಿದ್ದು ಯಾರು ಅಂತ ಹುಡುಕಿದೆ, ಕಮಲದಲ್ಲಿ, ನಾಳದಲ್ಲಿ, ನೀರಿನಲ್ಲಿ 100 ಕಾಲ ಹುಡುಕಿದೆ ಅಂದರೆ ನಾಟಕ. ನಂತರ ದೇವರಿಗಾಗಿ ನನ್ನ ಹುಟ್ಟು ಕೊಟ್ಟವರಿಗಾಗಿ ತಪಸ್ಸನ್ನು ಮಾಡಿದರೆ ದರ್ಶನ ಕೊಟ್ಟ ಸ್ವಾಮಿ, ಅವನ ಅನುಗ್ರಹದಿಂದ ನನಗೆ ವಿಶೇಷವಾಗಿ ಈ ಶಕ್ತಿ ಬಂತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗೆ ಇಲ್ಲಿ ಶುಕಾಚಾರ ಒಂದು ವಿಷಯ ಹೇಳ್ತಾರೆ, ಈ ಧಾರಣ ವಿರಾಟ್ ರೂಪ ಚಿಂತನೆಯಿಂದ ಏನು ಬರುತ್ತೆ ಹೇಳ್ತಾರೆ. ನಷ್ಟಾಂ ಸ್ಮೃತಿಂ ಪ್ರತ್ಯಬರುಹ್ಯ ತುಷ್ಯನ್. ವಿಶೇಷವಾದ ಸೃಷ್ಟಿಗೆ ಬೇಕಾದ ಜ್ಞಾನವನ್ನು ಮರುಕಳಿಸಿ ಬರುವಂತೆ ಮಾಡಿಕೊಂಡರು. ಅದೇ ಇಲ್ಲಿ ಹೇಳ್ತಾರೆ, ನಮಗೂ ಹಿಂದಿನ ಜನ್ಮಗಳಲ್ಲಿ ಏನು ಜ್ಞಾನವಿದೆ ಅದು ಮುಚ್ಚಿಕೊಂಡು ಹೋಗಿರುತ್ತೆ, ಅದು ತೆರೆಯಬೇಕಾದರೆ ಈ ವಿರಾಟ್ ರೂಪದ ಚಿಂತನೆ ಅತ್ಯಂತ ಅವಶ್ಯಕ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಒಬ್ಬೊಬ್ಬ ದೇವತೆಗಳು ಒಂದೊಂದನ್ನು ಕೊಡ್ತಾರಯ್ಯ, ಎಲ್ಲ ಬೇಕಾ? ಎಲ್ಲರೂ ಕೊಡಲ್ಲ. ಯಾರು ಕೊಡುತ್ತಾರೆ? ಒಬ್ಬನೇ. ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧೀ. ಮೋಕ್ಷ ಬೇಕಾದರೂ, ಯಾವ ಕಾಮನೆ ಬೇಡ ನನಗೆ ಮೋಕ್ಷವೇ ಬೇಕು ಅಂದರೆ ಶ್ರೀಹರಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ಮತ್ತು ಪ್ರಶ್ನೆ ಬರ್ತಾ ಇದೆ, ಏನು ಅಂತ. ವಿದುರ ಮೈತ್ರೇಯರಿಂದ ಅದ್ಭುತವಾದ ಉಪದೇಶವನ್ನು ಪಡೆದರು ಅಂತ ಕೇಳ್ತೀವಿ. ಒಂದು ಕಡೆ ದುರ್ಯೋಧನನಿಗೆ ಯುದ್ಧದ ಪ್ರಸಂಗ, ಅನ್ನ ಹಾಕಿದ ರಾಜನನ್ನು ಬಿಟ್ಟು ಅವರು ತೀರ್ಥಯಾತ್ರೆಗೆ ಯಾಕೆ ಹೋದರು ಅಂತ ಕೇಳಿದಾಗ, ಯುದ್ಧ ಮುಂದೆ ಇದೆ ಅಂಥ ಕಾಲಕ್ಕೆ
ಮಗನನ್ನ ಬಿಡಯ್ಯ, ಯುದ್ಧ ನಿಲ್ಲುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಉಪದೇಶ ಕೊಡತಾ ಇರತಕ್ಕಂಥ ವಿದುರನಿಗೆ, ಅಪ್ಪನ ಎದುರಿಗೇನೆ ಹಿಂದೆ ಬಂದಿರತಕ್ಕಂಥ ದುರ್ಯೋಧನ ವಿದುರರ ಮಾತು ಕೇಳಿ ವಿದುರರನ್ನು ಅವಮಾನ ಮಾಡಿ ಹೊರಗೆ ಹೋಗು ಅಂತ ಹೇಳಿದಾಗ ನಗತಾ ದೇವರ ಅನುಗ್ರಹವನ್ನು ಸ್ಮರಣೆ ಮಾಡಿ ಧನುಸ್ಸನ್ನು ದ್ವಾರದಲ್ಲಿಟ್ಟು ಹೊರಡುತ್ತಾರೆ. ಹೇ ಸ್ವಾಮಿ, ಇವನಿಗೆ ಬುದ್ಧಿ ಕೊಟ್ಟಿದ್ದಕ್ಕೆ ನಾನು ಯುದ್ಧದಿಂದ ವಿರಮಣ ಆಗುವಂತೆ ಆಯಿತು, ಇಲ್ಲದಿದ್ದರೆ ನಿಷ್ಪಾಪಿಗಳಾದ ಪಾಂಡವರ ಮೇಲೆ ಬಾಣ ಹಾಕಬೇಕಾಗಿತ್ತಯ್ಯ ಅಂತ ನಗತಾ ತೀರ್ಥಯಾತ್ರೆಗೆ ಹೊರಟವರು. ತೀರ್ಥಯಾತ್ರೆ ಮಾಡಬೇಕು ಅಂದರೆ ವಿದುರರು ಮಾಡಿದಂತೆ ಮಾಡಿ ಎಂದರು. ಅದ್ಭುತವಾಗಿ ಭಗವಂತನನ್ನೇ ಚಿಂತನೆ ಮಾಡ್ತಾ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಒಬ್ಬರೇ ಮಾಡ್ತಾ ಇದ್ದಾರೆ. ಅವರು ವಿದುರ ಅಂತ ಯಾರಿಗೆ ಗೊತ್ತೇ ಆಗಬಾರ್ದು, ಆ ಥರ ಆಗಿದ್ದಾರಂಥವ್ರು. ನಂತರ ವಿದುರ ಉದ್ಧವರ ಸಮಾಗಮ, ಕಾಲಿಂದಿ ಮಡುವಿನ ಹತ್ತಿರ ಯಮುನಾ ನದಿ, ಅಲ್ಲಿ ಕೃಷ್ಣನ ಕುರಿತು ಕೇಳಿದಾಗ ಉದ್ಧವ ಮೈಮರೆತು ಹೋಗ್ತಾನೆ, ಕೃಷ್ಣನ ಸ್ತೋತ್ರ ಮಾಡುತ್ತಾನೆ. ನಾನು ಭದ್ರಿಕಾಶ್ರಮಕ್ಕೆ ಹೊರಟಿದ್ದೇನೆ, ಕೃಷ್ಣ ನನಗೆ ಉಪದೇಶ ಕೊಟ್ಟ ಅಂತ ಹೇಳಿದಾಗ ನನಗಿಲ್ಲವ ಅಂತ ಹೇಳಿದರೆ, ನಿಮಗಾಗಿ ಮೈತ್ರೇಯರು ಕಾದಿದ್ದಾರೆ ಹರಿದ್ವಾರದಲ್ಲಿ ಅಂತ ಹೇಳಿದಾಗ ಹರಿದ್ವಾರಕ್ಕೆ ಬಂದು ವಿಶೇಷವಾಗಿ ನಮಸ್ಕಾರ ಮಾಡುತ್ತಾರೆ ಮೈತ್ರೇಯರಿಗೆ. ಮೈತ್ರೇಯರನ್ನು ಕೇಳುತ್ತಾರೆ ಪ್ರಶ್ನೆ, ಸೃಷ್ಟಿ ಹೇಗಾಯಿತು, ಆ ಸೃಷ್ಟಿ ಯಾವ ಯಾವ ರೀತಿಯಲ್ಲಿ ನಡೆಯಿತು ಅದನ್ನೆಲ್ಲ ನನಗೆ ತಿಳಿಸಿಕೊಡಿ, ಭಗವಂತನ ಮಹಿಮೆಯನ್ನು ತಿಳಿಸಿಕೊಡಿ. ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ಏನದು ಹೇಳ್ತಾರೆ, ಹೇ ಸ್ವಾಮಿ, ಜಗತ್ತೆಲ್ಲ ಸುಖಕ್ಕಾಗಿ ಪ್ರಯತ್ನ ಮಾಡುತ್ತೆ, ಸುಖ ಸಿಗಲ್ಲ, ದುಃಖವೇ ಬರ್ತಾ ಇದೆ, ಏನು ಕಾರಣ, ಅನುಗ್ರಹ ಮಾಡಿ ಅಂತ ಹೇಳ್ತಾ ಬರ್ತಾರೆ. ಅವಾಗ ಹೇಳ್ತಾರೆ, ರಾಜನೂ ಇದೇ ಕೇಳಿದನಯ್ಯ, ಪರೀಕ್ಷನ್ ಮಹಾರಾಜ ಹೇಳ್ತಾರೆ, ಒಬ್ಬನೇ ಸ್ವಾಮಿ ಇಡೀ ಜಗತ್ತಿನಲ್ಲಿ ಬಿಂಬನಾಗಿ ಒಳಗಿದ್ದುಕೊಂಡು ಕರೋತಿ ವಿಕರೋತಿ ಚ, ಯಾರು ಎಲ್ಲರೂ ಅಸ್ವತಂತ್ರರೇ, ಬ್ರಹ್ಮದೇವರು ಅಸ್ವತಂತ್ರರೇ, ಅವರೊಳಗೆ ತಾನೇ ಇದ್ದುಕೊಂಡು ತಾನು ಮಾಡಿ ಮಾಡಿಸ್ತಾ ಮಾಡಿ ಮಾಡಿಸ್ತಾ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿಸಿ ಎಲ್ಲ ಕಡೆ ತಾನಿದ್ದಾನಲ್ಲ, ಅವನ ಕರ್ಮ ದುರ್ವಿಭಾವ್ಯ ದೇವತೆಗಳಿಗೆ ಎಟಕಲ್ಲ, ಅಂಥ ಭಗವಂತನ ಸೃಷ್ಟಿಯನ್ನು ಪರಿಚಯ ಮಾಡಿಕೊಡಿ ಅಂತ ಚೆನ್ನಾಗಿ ತಿಳಿಸಿಕೊಟ್ಟಾಗ ಅವಾಗ ಹೇಳ್ತಾ ಬರ್ತಾ ಇದ್ದಾರೆ, ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದರಯ್ಯ, ಭಗವಂತನ ನಾಭಿಯಿಂದ ಹುಟ್ಟಿ ಬಂದಂಥ ಮಹಾನುಭಾವರು, ಭಗವಂತನ ಅಪ್ಪಣೆ ಪಡೆದು 14 ಲೋಕಗಳ ಸೃಷ್ಟಿ, ಅಲ್ಲಿ ವಿಶೇಷವಾಗಿರತಕ್ಕಂಥ ತರು ಗಿಡ ಬಳ್ಳಿಗಳೆಲ್ಲ ಸೃಷ್ಟಿ, ಪರ್ವತಗಳ ಸೃಷ್ಟಿ, ನಂತರ ಪ್ರಾಣಿಗಳ ಸೃಷ್ಟಿ, ನಂತರ ವಿಶೇಷವಾಗಿರತಕ್ಕಂಥ ಮನೋಮಯವಾದ ಪ್ರಜೆಗಳ ಸೃಷ್ಟಿ ಶುರು ಮಾಡಿದರು. ಅದರಲ್ಲಿ ಸನಕ ಸನಂದನಾದಿಗಳ ಪ್ರಜಾಪತಿಗಳ ಸೃಷ್ಟಿ ಆಯಿತು, ಅವರಿಗೆಲ್ಲ ಮದುವೆ ಮಾಡಿಕೊಟ್ರು, ಸೃಷ್ಟಿ ಮಾಡಿ ಅಂತ ಹೇಳಿದರು, ಅವರೆಲ್ಲ ತಪಸ್ಸುಗಳಿಗೆ ಹೋದರು, ಮಾನಸಿಕವಾದ ಸೃಷ್ಟಿ ನಡೀತಾ ಇತ್ತು. ಇಲ್ಲಿ ವಿಶೇಷವಾಗಿರತಕ್ಕಂಥ ಸನಕ ಸನಂದನಾದಿಗಳ ಸೃಷ್ಟಿ ಆಯಿತು, ಅವರನ್ನು ಪ್ರಜಾಸೃಷ್ಟಿಗೆ ತೊಡಬೇಕು ಅಂತ ಅವ್ರು ಗೊತ್ತಿಲ್ಲವ ಬ್ರಹ್ಮದೇವರಿಗೆ ಕೇಳಿದರು. ಅವರಂದರು, ನಾವು ಸನ್ಯಾಸಿಗಳು, ನಾವು ಪ್ರಜಾಸೃಷ್ಟಿ ಮಾಡಲ್ಲ ಅಂತ ಹೇಳಿದಾಗ ಸಿಟ್ಟು ಬಂದಂತೆ ಮುಖ ಗಂಟು ಹಾಕಿದರೆ ಸಿಟ್ಟನ್ನು ನಿಯಮನ ಮಾಡುವ ರುದ್ರದೇವರು ಹೊರಗೆ ಬಂದರು. ಬಂದವರೇ ಅತ್ರು, ಹೆಸರು ಬೇಕು, ನನಗೆ ಜಾಗ ಬೇಕು, ಹೆಂಡತಿ ಬೇಕು ಅಂತತ್ರು. ಹೌದಾ, ಮತ್ತೆ ವಿಶೇಷವಾಗಿರತಕ್ಕಂಥ ಅವರು ಅತ್ತದ್ದು ಯಾಕೆ ಅಂತ ಹೇಳ್ತಾ ಇದ್ದಾರೆ. ಏನದು ಹೇಳ್ತಾರೆ, ಆ ಮಹಾನುಭಾವರು ನನ್ನ ಒಳಗಿರತಕ್ಕಂಥ ಭಗವಂತನನ್ನು ಯಾವ ರೀತಿಯಲ್ಲಿ ಯಾವ ಹೆಸರಿಂದ ಉಪಾಸನೆ ಮಾಡಲಿ, ಅದು ಹೆಸರು, ಹಾಗೆ ನನಗೆ ಶ್ರದ್ಧೆ, ಶ್ರದ್ಧೆಯೇ ಪತ್ನಿ, ಜೀವಿಗೆ ಶ್ರದ್ಧಾ ಪತ್ನಿ, ನನಗೆ ಶ್ರದ್ಧೆಯನ್ನು ಕೊಡಿ. ನಂತರ ವಿಶೇಷವಾಗಿ ಯಾವ ಸ್ಥಾನದಲ್ಲಿದ್ದುಕೊಂಡು ಭಗವಂತನ ಉಪಾಸನೆ ಮಾಡಲಿ ಅಂತ ಅವರು ಕೇಳಿಕೊಂಡಾಗ ಅವರಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಯಾರು ಬ್ರಹ್ಮದೇವರು ಮಾಡಿದರು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅಂಥ ರುದ್ರದೇವರಿಗೆ ಅನುಗ್ರಹ ಮಾಡಿದರೆ ರುದ್ರದೇವರು ತಾವು ಸೃಷ್ಟಿಯನ್ನು ಶುರು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಏನದು ಹೇಳ್ತಾ ಇದ್ದಾರೆ, ಎಲ್ಲ ಪ್ರಮಥಗಣಗಳು ಭೂತಗಣಗಳು ಎಲ್ಲವನ್ನು ಸೃಷ್ಟಿ ಮಾಡಿದರು, ಅವರು ಎಲ್ಲ ಸೃಷ್ಟಿ ಮಾಡಿದ್ದನ್ನೇ ತಿನ್ಲಿಕ್ಕೆ ಶುರು ಮಾಡಿದರು. ಆವಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಬೇಡಯ್ಯ ಸಾಕು, ನಿನ್ನ ಸೃಷ್ಟಿ ನನ್ನನ್ನೇ ತಿಂದು ಬಿಡುವಂಗಿದೆ, ನೀ ಮಾಡಿದ ಸೃಷ್ಟಿ ಸಾಕು ಅಂತ ಹೇಳಿದಾಗ ತಪಸ್ಸೇ ವನಂಬಿವೇಷ ವನಕ್ಕೆ ಹೊರಡೋಕೆ ಹೋಗ್ತಾ ಇದ್ದಾರೆ ರುದ್ರದೇವರು. ವಿಶೇಷವಾಗಿ ಸಾಕಯ್ಯ ಅಂತ ಹಾ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ರುದ್ರದೇವರು ನೋಡಿ, ಒಬ್ಬರು ಯಾರೋ ಕೇಳಿದರು, ರುದ್ರದೇವರು ಅತ್ತಂತೆ ಎಲ್ಲಿದೆ ಭಾಗವತದಲ್ಲಿ ಅಂತ ಯಾರೋ ಕೇಳಿದರು. ಆ ಪಂಕ್ತಿಯನ್ನು ಓದಬೇಕು ಅಂತ ನೋಡಿದೆ. ಸವೈ ರುರೋದ ಹೇಳ್ತಾರೆ, ಭ್ರುವೋರ್ ಮಧ್ಯಾತ್ ಪ್ರಜಾಪತೇ ಸದ್ಯೋ ಅಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ಬ್ರಹ್ಮದೇವರ ಹುಬ್ಬಿನಿಂದ ಹುಟ್ಟಿದವರೇ ನೀಲಲೋಹಿತ ರುದ್ರದೇವರು. ಸವೈ ರುರೋದ ಅವರು ಅತ್ರು ದೇವಾನಾಂ ಪೂರ್ವಜೋ ಭಗವಾನ್ ಭವ, ದೇವತೆಗಳ ಪೂರ್ವಜರಾಗಿರತಕ್ಕಂಥ ರುದ್ರದೇವರು ಅತ್ರು. ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾಮಾನಿ ಕುರು ಮೇಧಾತ. ಹೇ ಬ್ರಹ್ಮದೇವರೇ, ನನಗೆ ಹೆಸರುಗಳನ್ನು ಕೊಡಿ. ಸ್ಥಾನಾನಿಜ ಜಗದ್ಗುರು, ಸ್ಥಾನಗಳನ್ನು ಕೊಡಿ. ಇನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಇತಿ ತಸ್ಯ ವಚಃ ಪದ್ಮೋ ಭಗವಾನ್ ಪ್ರತಿಪಾಲಯನ್ ಅಭ್ಯದಾತು ಭದ್ರಯಾವಾಚ ಮಾರೋದೀಹಿ ತತ್ಕರೋಮಿತೇ. ಅಯ್ಯ ನೀ ಅಳಬೇಡ, ನಿಂಗೆಲ್ಲ ಕೊಡ್ತೀನಿ ಅಂತ ಬ್ರಹ್ಮದೇವರು ಹೇಳಿದ್ರಂತೆ. ಯದರೋದೀಹಿ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕ, ಹುಡುಗನಂತೆ ಉದ್ವೇಗದಿಂದ ಅತ್ತೀಯಲ್ಲಪ್ಪ. ತತಸ್ವಾಂ ಅಭಿಧಾಸ್ಯಂತಿ ನಾಂನ ರುದ್ರ ಇತಿ ಪ್ರಜಾಃ. ಅಯ್ಯ ನಿನ್ನನ್ನು ರುದ್ರ ಅಂತ ಕರೀತಾರೆ, ರೋದನಾಥ ರುದ್ರ. ಹೌದು, ಅರಕ ಹೇಳ್ತಾ ಇದ್ದಾರೆ. ಹೌದಾ, ರುದ್ರದೇವರ ಹತ್ರಲ್ಲ? ಏ ನಮ್ಮ ದೇವರು ರುಜಂ ದ್ರಾವಯತಿ ಇತಿ ರುದ್ರ, ಭವರೋಗವ ನಾಶ ಮಾಡ್ತಾನೆ ಶ್ರೀಹರಿ, ಅದಕ್ಕೆ ರುದ್ರ. ಈ ರುದ್ರ ಅಳುತ್ತಾ ಈ ಥರ ಹೇಳಬಾರ್ದು. ಅಳೋದು ಯಾಕತ್ರ ಗೊತ್ತಾ ಹೇಳಿದ್ರು, ದೊಡ್ಡವನಾದರೂ ರುದ್ರದೇವರು ಬರೋದೇ ದೊಡ್ಡವರಾಗಿ ನಿಂತರು, ಚಿಕ್ಕ ಹುಡುಗರಂತೆ ಉದ್ವೇಗದಿಂದ ಹತ್ತರಂತೆ. ನೀವೆಲ್ಲ ದೊಡ್ಡವರಲ್ವ, ಯಾವುದಕ್ಕಾದ್ರೆ ಅಳ್ತೀರಾ? ಅಳಬೇಕಾದ್ರೆ ನೀವು ಕಣ್ಣೀರು ಹಾಕಬೇಕಾದ್ರೆ ಎಷ್ಟು ದುಃಖ ಇರಬೇಕು ನಿಮಗೆ? ಹಾಗಾದ್ರೆ ರುದ್ರದೇವರಂತ ದುಃಖ ಏನು? ಹೇಳ್ತಾ ಇದ್ದಾರೆ, ಒಳಗಿರತಕ್ಕ ಸ್ವಾಮಿಯನ್ನ ಚಿಂತನೆ ಮಾಡಬೇಕು, ಅವನ ಪಡೆಯಬೇಕೆಂಬ ದುಃಖ. ಆ ಅಳು ನಮಗಿಲ್ಲ, ಅದು ಕೊಡೋದೇ ಅವರು ಅತ್ತದ್ದಕ್ಕೆ. ನೋಡಿ ಏನು ಹೆಸರುಗಳು ಅಂದರೆ, ನಮ್ಮ ಹೃದಯದಲ್ಲಿರುವ ಭಗವಂತನನ್ನ ಉಪಾಸನೆ ಮಾಡಬೇಕಾದರೆ ಮಂತ್ರ ಬೇಕು, ಅದೇ ನಾಮ ಮಂತ್ರ. ಇನ್ನು ಹೇಳ್ತಾ ಇದ್ದಾರೆ, ಅವರಿಗೆ ವಿಶೇಷವಾಗಿರತಕ್ಕಂಥ ಸ್ಥಾನಗಳು ಕೊಟ್ಟರು, ಏಕಾದಶ ಸ್ಥಾನಗಳು ಕೊಟ್ಟರು. ಏಕಾದಶ ಸ್ಥಾನಗಳಲ್ಲಿದ್ದುಕೊಂಡು ಭಗವಂತನ ಉಪಾಸನೆ ಮಾಡು ಅಂದರು. ಇನ್ನ ಅವರ ಹೆಸರು ಕೊಡ್ತಾರೆ, ಮನ್ಯುಹೋ ಮನುಹೋ ಮಹಾನಾಸ ಮಹಾನ್ ಶಿವರು ತದ್ವಜ ಮರುರೇತ ಭವ ಕಾಲೋ ವಾಮದೇವೋ ಧೃತವ್ರತ ಧೀಹಿ. ಇನ್ನ ಅವರಿಗೆ ವಿಶೇಷವಾಗಿರತಕ್ಕಂಥ ಹೆಣ್ಣನ್ನು ಹೆಂಗಸರನ್ನು ಕೊಡ್ತಾ ಇದ್ದಾರೆ ಅಲ್ಲಿ, ಅಂದರೆ ಹೆಂಡತಿಯನ್ನು ಕೊಡ್ತಾ ಇದ್ದಾರೆ, ಕೇಳಿಕೊಂಡು ಹೆಂಡತಿ ಬೇಕು ಅಂತ. ಯಾವ ಹೆಂಡತಿ? ಶ್ರದ್ಧಾ ಧೀರ ವೃತ್ತಿ ಸಹೋಮಾಚ ನಿಯುತ್ ಸರ್ಪಿಹಿ ಇಡಾ ಅಂಬಿಕಾ ಇರಾವತಿ ಸುಧಾ ದೀಕ್ಷಾ ರುದ್ರಾಣ್ಯೋ ತೇ ಸ್ತ್ರಿಯ. ಹೇ ರುದ್ರ ತೇ ಸ್ತ್ರೀಯ, ನಿನಗೆ ಹೆಂಗಸರು ಇದ್ದಾರೆ ನೋಡು ಅಂತ ಹೇಳಿದರು. ಸರಿ, ಯಾಕೆ ಹೇಳಿದರೆ ಅತ್ಯದ್ಭುತವಾಗಿರತಕ್ಕಂಥ ಭಗವಂತನ ಉಪಾಸನೆಗೆ ತೊಡಗಿದರು ರುದ್ರದೇವರು. ನಂತರ ವಿಶೇಷವಾಗಿರತಕ್ಕಂಥ ಬ್ರಹ್ಮದೇವರು ನೋಡ್ತಾರೆ, ರುದ್ರದೇವರು ಮಾಡಿದ ಸೃಷ್ಟಿ ಸಾಕಯ್ಯ ಅಂದರು. ಮುಂದೆ ತಮ್ಮ ಶರೀರವನ್ನೇ ಇಬ್ಭಾಗವನ್ನಾಗಿ ಮಾಡಿ ಇಬ್ಬರು ದಂಪತಿಗಳನ್ನೇ ಹೊರಗೆ ತರ್ತಾರೆ. ಅವರು ಬಂದ ಮೇಲೆ ದಂಪತಿಗಳಾದಲ್ಲ, ಇಲ್ಲದಿದ್ದರೆ ಒಬ್ಬ ತಂದೆಯ ಮಕ್ಕಳು ಅಣ್ಣ ತಂಗಿ ಆಗಬೇಕು, ಮದುವೆ ಹೇಗೆ ಮಾಡಿಕೊಂಡ್ರು ಅಂತ ದೊಡ್ಡ ಬುದ್ಧಿಗಳು ಚರ್ಚೆ ಮಾಡ್ತಿರ್ತಾರೆ. ಏನು ಭಾಗವತೋ ಏನೋ, ಅವ್ರು ಗೊತ್ತಿಲ್ಲೇನು, ನಿಮ್ಮನೆಗೆ ದಂಪತಿಗಳನ್ನು ಕರೆದಿದ್ದೀರಿ, ನಿಮ್ಮನೆಗೆ ಬಂದ ಮೇಲೆ ಮದುವೆ ಆಗ್ತಾರೋ, ಮದುವೆ ಆದವರೇ ನಿಮ್ಮನೆಗೆ ಬರ್ತಾರೋ. ಹಾಗೆ ಬ್ರಹ್ಮದೇವರು ಕರಕೊಂಡು ಬರೋದೇ ದಂಪತಿಗಳನ್ನು ಕರ್ಕೊಂಡು ಬಂದರು, ಸಹಜ ದಂಪತಿಗಳು. ಹೊರಗೆ ಬಂದು ಮದುವೆ ಅಂತ ಮಾಡಿಕೊಂಡಷ್ಟೆ, ದಂಪತಿಗಳೇ ಬಂದರು. ನಂತರ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ವಿಶೇಷವಾಗಿರತಕ್ಕಂಥ ಮೈಥುನ ಧರ್ಮದಿಂದ ಸೃಷ್ಟಿ ಪ್ರಾರಂಭ ಮಾಡಬೇಕಂದಾಗ ಭೂಮಿ ಕೆಳಗೆ ಹೋಗಿಬಿಟ್ಟಿದೆ ಅಂದರು. ನೋಡ್ತಾರೆ ರಸಾತಲಕ್ಕೆ ಹೋಗಿಬಿಟ್ಟಿದೆ, ಹೇಗೆ ತರಬೇಕು ಅಂತ ನೋಡ್ತಾರೆ ಬ್ರಹ್ಮದೇವರು. ಆವಾಗ ಅವರ ನಾಸಾಪುಟದಿಂದ ವರಾಹ ದೇವರು ಬರ್ತಾ ಇದ್ದಾರೆ, ಚಿಕ್ಕ ರೂಪ, ಹೆಬ್ಬೆರಳಿನ ಗಾತ್ರದಲ್ಲಿ ಬಂದವರು. ಸ್ವತ್ತಕ್ಕೆ ಪಾತ್ರನಾಗಿ ಸ್ವಾಮಿ ನೀರಿಗೆ ದೊಡ್ಡ ಪರ್ವತದ ಆಕಾರದಿಂದ ನೀರಿಗೆ ಹರತಾ ಇದ್ದಾರೆ. ಆ ಭಗವಂತನ ವಿಶೇಷವಾಗಿರತಕ್ಕಂಥ ದೇಹದ ಅಂಗಗಳಿಂದಲೇ ಯಜ್ಞ ಭಾಗಗಳೆಲ್ಲ ಬಂದಿವೆ. ತಾನು ನೀರಿಗೆ ಹಾರಿ ಮೈ ಝಾಡಿಸಿದರೆ ಆ ನೀರೆಲ್ಲ ದೇವತೆಗಳ ಮುಖಕ್ಕೆ ಬೀಳ್ತಾ ಇದೆ, ಆನಂದ ಪಡ್ತಾ ಇದ್ದಾರೆ. ಸನಕಾದಿಗಳೆಲ್ಲ ಆನಂದ ಪಡ್ತಾ ಇದ್ದಾರೆ, ಸ್ವಾಮಿ ಜನ್ಮ ಸಾರ್ಥಕ ಆಯಿತು ನೀ ನೀರು ಪ್ರೋಕ್ಷಣೆ ಮಾಡಿದ್ದಕ್ಕೆ. ನಂತರ ಸ್ವಾಮಿ ನೀರಿಗೆ ಹಾರಿದ, ಭೂಮಿಯನ್ನು ತರುವಾಗ ಬಂದ ಅಡ್ಡಿಯಾದ ಹಿರಣ್ಯಾಕ್ಷನ ಸಂಹಾರ ಮಾಡಿದ, ಭೂಮಿಯನ್ನು ಕಕ್ಷೆಯಲ್ಲಿಟ್ಟ. ಆ ಭೂಮಿಯ ಮೇಲೆ ವಿಶೇಷವಾಗಿರತಕ್ಕಂಥ ಸ್ವಯಂಭೂಮನುಗಳ ಸಂತತಿ ಬಂತು. ಅದರಲ್ಲೇ ವಿಶೇಷವಾದ ಉತ್ಥಾನಪಾದ, ಪ್ರಿಯವ್ರತ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಬಂದರು. ಅದರಲ್ಲಿ ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗಳಿಗೆ, ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಕರ್ದಮ ಪ್ರಜಾಪತಿಗಳು ಅದ್ಭುತವಾದ ಭಗವಂತನ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಸ್ವಾಮಿಯನ್ನು ವರಬೇಡು ಅಂದಾಗ ಸ್ವಾಮಿಯನ್ನು ಕೇಳುತ್ತಾರೆ, ನಿನ್ನಂಥ ಮಗ ಬೇಕೋ? ಸ್ವಾಮಿ ಅಂದ, ನನ್ನಂಥ ಮಗ ಎಲ್ಲಿಂದ ತರಲಿ, ನಾನೇ ಬರ್ತಾ ಇದ್ದೇನೆ. ಆದ್ದರಿಂದ ನೀನು ಆಶ್ರಮಕ್ಕೆ ಹೋಗು, ಸ್ವಯಂಭೂ ಮನುಗಳು ಬಂದು ದೇವಹೂತಿಯನ್ನು ಕೊಡ್ತಾರೆ ಅಂತ. ಎಲ್ಲಿ ಕಾಡು ಅಲ್ಲಿ ಮುನಿಗಳು, ಏಕೆ ರಾಜನ ಮಗಳು ಅಂದರೆ ಮಧ್ಯೆ ಕೆಲಸ ಮಾಡಿದವರು ನಮ್ಮ ಗುರುಗಳಾದ ನಾರದರು. ದಿನಾಗ್ಲೂ ಕರ್ದಮ ಪ್ರಜಾಪತಿಗಳ ಗುಣಗಳನ್ನು ಹೋಗಿ ದೇವಹೂತಿ ಮುಂದೆ ಹೇಳೋದು ಆಕೆ ತಲೆಯಲ್ಲಿ ನಿಶ್ಚಯ ಆಯಿತು, ಮಾಡಿಕೊಂಡ್ರೆ ಇವರನ್ನೇ ಮಾಡಿಕೋಬೇಕು ಅಂತ. ಅದಕ್ಕೆ ಸವಾರಿ ಎಲ್ಲಿ, ರಾಜನ ಸವಾರಿ ಕಾಡಿಗೆ ಬಂತು. ಅದ್ಭುತವಾಗಿರತಕ್ಕಂಥ ಅವ್ರ ಜೊತೆಗೆ ಮಾತಾಯಿತು. ಅವರು ದೇವರ ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ಮದುವೆಗಾಗಿ ಮಾತು ಮಾತಾಡಬೇಕಾಗಿದೆ, ಈ ಮಾತು ನಿಂದ ಅಯ್ಯ, ಇದೆಲ್ಲ ನಿನ್ನ ಪೂಜೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆಕೆ ಕೈ ಹಿಡಿದರು. ವಿಶೇಷವಾಗಿ ತುಂಬ ಕಾಲ ಸೇವಾ ಮಾಡಿದ ಆಕೆಗೆ ವರ ಅನುಗ್ರಹ ಮಾಡಿದ್ರು. ಆಕೆ ಕೇಳಿದ್ಲು, ನನಗೆ ಸಂತತಿ ಬೇಕು ಅಂತ. ವಿಮಾನ ನಿರ್ಮಾಣ ಮಾಡಿ 100 ವರ್ಷಗಳ ಕಾಲ ತಿರುಗಾಡಿ ಬಂದು 9 ಜನ ವಿಶೇಷವಾಗಿರತಕ್ಕಂಥ ಹೆಣ್ಣು ಮಕ್ಕಳು ಅನುಗ್ರಹ ಮಾಡಿದರು. ಸ್ಪರ್ಶ ಮಾಡಿದ ಕೂಡಲೇ 9 ಜನ ಹೆಣ್ಣುಮಕ್ಕಳು. ನಂತರ ಎಲ್ಲರನ್ನ ಪ್ರಜಾಪತಿಗಳಿಗೆ ಕೊಟ್ಟು ನಾನು ಸನ್ಯಾಸ ತಗೊಳ್ತೇನೆ ಅಂದರು. ಅಂಥ ಕಾಲಕ್ಕೆ ಆಕೆ ಕೇಳುತ್ತಾಳೆ, ಜ್ಞಾನಿಗಳು ನಿಮ್ಮನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಜ್ಞಾನ ಕೇಳದೆ ಭಿಕ್ಷಾ ಬೇಡದೆ ಈ ಸಂಸಾರವನ್ನು ಬಯಸಿದೆ ನಾನು, ಜ್ಞಾನ ಕೊಡಿ ಅಂದರೆ ನಿನಗಾಗಿ ಭಗವಂತ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸ್ವಾಮಿ ಆಕೆಯ ಗರ್ಭದಿಂದ ಪ್ರಾದುರ್ಭೂತನಾಗಿ ನಿಲ್ತಾನೆ. ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಂಡು ಕಪಿರನಾಮಕ ಭಗವಂತ ಬಂದ, ಅಪ್ಪನಿಗೆ ಸನ್ಯಾಸಕ್ಕೆ ಅಪ್ಪಣೆ ಕೊಟ್ಟು ಏಕಾಂತದಲ್ಲಿರುವಾಗ ತಾಯಿ ಬಂದು ಪ್ರಶ್ನೆ ಮಾಡುತ್ತಾಳೆ, ಅಪ್ಪ ನನಗೆ ಒಳ್ಳೆ ತತ್ವಜ್ಞಾನದ ಉಪದೇಶ ಕೊಡು ಅಂತ ಕೇಳಿದಾಗ ಕೇಳಿದ ರೀತಿ ತುಂಬ ಚೆನ್ನಾಗಿದೆ, ಅದನ್ನು ನಾಳೆ ನೋಡೋಣ. ಕಪಿಲೋಪಾಖ್ಯಾನ ಶ್ರೀಕೃಷ್ಣಾರ್ಪಣ.